धियां तावत् प्रामाण्यं सतः बाधकात प्रामाण्यं नचेह तदस्ति धियां मंत्र ज्ञानानाम अंतर्थ ज्ञानक्य प्रामाण्य अंबद याव बरत्कोत या स्वतः ಇಲ್ಲಿ ಬಂದಿದೆ ಸಪ್ತರಣಿಯದೊಳಗೆ ಏನಂತ ಪ್ರಾಮಾಣ್ಯಂ ಸ್ವತಃ ಗೊತ್ತಾಯ್ತಾ ಅನ್ಯಥಾ ಅನವಸ್ಥಾನ ಅಂತ ಹೇಳಿದ್ದಾರೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಜ್ಞಾನ ಬಂದಾಗ ಆ ಜ್ಞಾನವನ್ನು ಗ್ರಹಣ ಮಾಡೋದು ಯಾವುದು ಸಾಕ್ಷಿ ಸಾಕ್ಷಿ ನೀವೇನೆ ಏನಂತ ಗ್ರಹಣ ಮಾಡುತ್ತೆ ಯಥಾರ್ಥ ಅಂತ ಗ್ರಹಣ ಮಾಡುತ್ತೆ ಯಾವಾಗ ಅದಕ್ಕೆ ಬಾಧಕ ಬರುತ್ತೋ ಆಗ ಅದನ್ನು ತೆಗೆದುಹಾಕಿಬಿಡುತ್ತೆ ಇದಕ್ಕೆ ಮಹಾಭಾರತದ ಮಾತಿಗೆ ಸ್ವತಃ ಪ್ರಾಮಾಣ್ಯ ಅದಕ್ಕೆ ಹೇಳ್ತಾರೆ ಬಾಧಕಾತ್ ಅಪ್ರಾಮಾಣ್ಯಂ ಬಾಧಕ ಬಂದಾಗ ಅಪ್ರಾಮಾಣ್ಯ ಹೇಳಬೇಕು ನಚೈಹ ತದಸ್ತಿ ಇಲ್ಲಿ ಬಾಧಕ ಇಲ್ಲಿದೆ ಇದಕ್ಕೆ ಈ ಅಪ್ರಾಮಾಣ್ಯ ಹೇಳೋದಕ್ಕೋಸ್ಕರ ಸರ್ವ ಪಾಪಕ್ಷಯ ಆಗುತ್ತೆ ಅಂತ ಹೇಳಿ ಬಾಧಕ ಎಲ್ಲೂ ಇಲ್ಲ ಅದರಿಂದಾಗಿನೇ ಒಪ್ಪಲೇಬೇಕು ಅರ್ಥವಾದಾನಾಂ ಇಚ್ಛ ಅಬಾಧಿತೆ ಸ್ವಾರ್ಥೆ ಪ್ರಾಮಾಣ್ಯಮಸ್ತೇವ ಇನ್ನು ಅರ್ಥವಾದ ಅಂತ ಕರೆಯೋದಾದರೂ ಕೂಡ ಅದು ಪ್ರಮಾಣವೇ ಹೊರತು ಅಪ್ರಮಾಣ ಏನೂ ಅಲ್ಲ ಅಪ್ರಭಾರ ಅಂತ ಏನೋದು ಅರ್ಥವಾದ ಅಂದ್ರೇನು ಸ್ತುತಿ ಸ್ತುತಿ ಇರೋದನ್ನು ಮಾಡಿ ಹೋಗಬಿಡೋದು ಹೇಳಬೇಕಾದ್ರೆ ಸ್ತುತಿ ನಿಂದ ಪರಾಕೃತಿ ಅಂತ ಕರೀತಾರೆ ಇದು ಮಾಡಿದ್ರೆ ಭಾರಿ ನೋಡ್ರಿ ಅವ್ರು ಯಾರೋ ಇಂಪಾರ್ಟೆಂಟ್ ಹೇಳ್ತಾರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಹೇಳ್ತಾರೆ ತಕ್ಷಣ ಏನಾಗುತ್ತಾಗ ಭಾರಿ ಶ್ರೇಷ್ಠ ಇಂಥವ್ರು ಉಪಯೋಗಿಸಿದ್ದಾರೆ ಆಗ ಅದು ಭಾರಿ ಶ್ರೇಷ್ಠ ಇದೆಲ್ಲ ಅರ್ಥವಾದಗಳು ಅಂಥವು ಬಿಟ್ಟಿದ್ದು ಕಾಳಾಗಿ ಹೋದ್ರು ನಿಂದ ಮಾಡಿದ್ದು ಭಾರಿ ಉದ್ಧಾರ ಆದರೂ ಬಿಟ್ಟಿದ್ದು ಕಾಳಾಗಿ ಹೋದ್ರು ಇವೆಲ್ಲ ಮಾತುಗಳು ಏನು ಹೇಳ್ತಾ ಇರುತ್ತೆ ಸುಳ್ಳು ಹೇಳುತ್ತೆ ಅಲ್ಲ ಸತ್ಯನೇ ಹೇಳೋದು ಅದು ಕೂಡ ಅರ್ಥವಾದ ಸುಳ್ಳು ಅಂತ ತಿಳ್ಕೋಬೇಕಾದ ಕಾರಣ ಇಲ್ಲ ಇದು ಅಂತವರ್ಥವಾದ ಕೂಡ ಅಲ್ಲ ಬಹಳ ಶ್ರೇಷ್ಠವಾದ ಪ್ರಮಾಣದ ಮಾತಾಗಿದೆ ಸರ್ವ ಪಾಪಕ್ಷಯೇ ತದೈವ ಮುಕ್ತಿ ಸ್ಯಾದಿತಿ ತೇತ್ತರ್ಹಿ ಸರ್ವಶಬ್ದಾರ್ಥ ಏವ ಸಂಕೋಚ್ಯತಾಂ ನದು ಸರ್ವೋ ವಾಕ್ಯಾರ್ಥ ಅವನೊಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡಿದ್ದಾನೆ ನೀವು ಹೇಳಿದ್ದೀರಿ ನಾವು ಒಪ್ಪೋದಿಲ್ಲ ಯಾಕೆ ಒಪ್ಪದ ಇಲ್ಲ ಗೊತ್ತಾ ನೀವು ಪ್ರಸಿದ್ಧ ಪ್ರಸಿದ್ಧ ಅಂತ ಹೇಳ್ತೀರಿ ಯಾಕೆ ಒಪ್ಪೋದಿಲ್ಲ ಅಂದರೆ ಮಹಾಭಾರತಾದಿಗಳನ್ನ ಶ್ರವಣ ಅಧ್ಯಯನ ಮಾಡೋದ್ರಿಂದ ಸರ್ವ ಪಾಪಕ್ಷಯ ಆಗುತ್ತೆ ಅಂತ ಹೇಳಿದ್ರು ನೆನಪಿಟ್ಕೊಳ್ಳಿ ಅಂತ ಹೇಳಿ ಸರ್ವ ಪಾಪಕ್ಷಯ ಆಗುತ್ತೆ ಅಂದರೆ ಸರ್ವ ಪಾಪಕ್ಷಯ ಆದರೆ ಮೋಕ್ಷ ಆಗಬೇಕು ಎಲ್ಲಿ ಮೋಕ್ಷ ಆಗಿದೆ ಈಗ ಅಂದರೆ ಹೆಚ್ಚು ಪಾಪ ಹೋಗಿದೆ ಮತ್ತೆ ಕಾ ಅದಕ್ಕೆ ಹೇಳ್ತಾರೆ ನೋಡಿ ಸರ್ವ ಪಾಪಕ್ಷಯೇ ತದೈವ ಮುಕ್ತಿ ಸ್ಯಾದಿತಿ ಆಗಲೇ ಮುಕ್ತಿ ಫಸ್ಟ್ ರ್ಯಾಂಕ್ ಅಂತ ಸನ್ಮಾನ ಮಾಡಿಬಿಟ್ರು ಅವನಿಗೆ ಫಸ್ಟ್ ಇಯರ್ ಬಂದಿದ್ದಕ್ಕೆ ಆದರೆ ಕೋರ್ಸ್ ಮುಗಿದಿಲ್ಲ ಇನ್ನೂ ಕೂಡ ಕ್ವಾಲಿಫಿಕೇಶನ್ ಕೊಡೋದಿಲ್ಲ ಬರೀ ಅಷ್ಟಕ್ಕೆ ಅದು ಫಸ್ಟ್ ಇಯರ್ ರ್ಯಾಂಕ್ ಸೆಕೆಂಡ್ ಇಯರ್ ಕೋರ್ಸ್ ಮುಗಿದಿಲ್ಲ ಅದೇ ರೀತಿಯಲ್ಲಿ ಸರ್ವ ಪಾಪಕ್ಷಯ ಅನ್ನೋದಕ್ಕೆ ಹೆಚ್ಚು ಪಾಪ ಅಂತ ಅರ್ಥ ಮಾಡಿ ಸೊ ಮಹಾಭಾರತಕ್ಕಾಗಿ ಅಷ್ಟು ಹಿರಿಮೆ ಬಂತೆ ಹೊರತು ವೇದಕ್ಕಿಂತ ಭಾರಿ ದೊಡ್ಡದ ಬೆಲೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಸರಿ ಸರ್ವ ಶಬ್ದಾರ್ಥ ಏವ ಸಂಕೋಚ್ಯತಾಂ ಮತ್ತು ಸರ್ವೋ ವಾಕ್ಯಾರ್ಥ ಸರಿ ಹಾಗಿದ್ರೆ ಸರ್ವಶಬ್ದಕ್ಕೆ ಸ್ವಲ್ಪ ಸಂಕೋಚ ಮಾಡಬೇಕೇ ಹೊರತು ವಾಕ್ಯಾರ್ಥಕ್ಕೆ ಪಾಪಕ್ಷಯ ಆಗುತ್ತೆ ಸಂಕೋಚ ಮಾಡಬಾರದು ನೀವು ಅದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ ಹೇ ಬವಿತಿ ಧಿಯಾಂ ಅಯಥಾರ್ಥಸ್ಯ ಸರ್ವ ಪಾಪಕ್ಷಯಿತನೇನ ಅನ್ವಯ ಏವಂ ಅನ್ಯಾನ್ಯಪಿ ಭಾರತ ವಾಕ್ಯಾನಿ ಪರ್ಯಾಲೋಚನೀಯಾನಿ ಇದರಿಂದ ಏನಾಯ್ತು ಅಂದ್ರೆ ಸರ್ವ ಪಾಪಕ್ಷಯ ಎಂಬುದನ್ನು ನಾವು ನೀವು ಏನೋ ಪ್ರಶ್ನೆ ಕೇಳಿಬಿಟ್ಟು ಜೋರಾಗಿ ಅಪರೋಕ್ಷ ಜ್ಞಾನ ಬಂದಾಗ ಅದನ್ನ ಬೇರೆ ಕಡೆ ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೆ ಏನಾಗುತ್ತೆ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರಿಚಯ ಅಂತ ಹೇಳಿಬಿಟ್ಟಿದ್ದೀರಿ ಆದರೆ ಅಪರೋಕ್ಷ ಜ್ಞಾನ ಬಂದಮೇಲೂ ಕೂಡ ಸರ್ವ ಪಾಪ ಹೋಗಿಲ್ಲ ಪ್ರಾರಬ್ಧ ಉಳ್ಕೊಂಡಿದ್ದೀನಿ ಹೇಳ್ತೇವೆ ಅದೇ ರೀತಿಯೇ ಈ ಕೇಸ್ ಆದ್ರಿಂದ ಯೋಚನೆ ಇಲ್ಲ ಗೊತ್ತಾಯ್ತಾ ಅಲ್ಲೇ ಅಪರೋಕ್ಷ ಜ್ಞಾನಕ್ಕಾಗಿದ್ರೆ ವ್ಯರ್ಥ ಅಂತ ಹೇಳ್ತೀಯ ಅಪರೋಕ್ಷ ಜ್ಞಾನ ಸಾರ್ಥಕ ಆದರೆ ಎಲ್ಲ ಪಾಪ ಹೋಗಿಲ್ಲ ಆದರೆ ಹೋಗೋದು ಗ್ಯಾರಂಟಿ ಇದು ಅದೇ ರೀತಿನೇ ಸರ್ವ ಪಾಪ ಈ ಕ್ಷಣ ಹೋಗಿದ್ದನ್ನು ಗೊತ್ತಾಗದೆ ಹೋದರೂ ಕೂಡ ಮುಂದೆ ಅಪರೋಕ್ಷ ಜ್ಞಾನ ದ್ವಾರ ಮೋಕ್ಷ ಆಗೋದ್ರಿಂದ ಹಾಗೇ ಆಗುತ್ತೆ ಆದ್ದರಿಂದ ಆ ರೀತಿ ಸಂಕೋಚ ಮಾಡಬೇಕೇ ಹೊರತು ಈ ರೀತಿ ಸಂಕೋಚ ಅಂದ್ರೆ ಏನು ಅರ್ಥ ಕಡಿಮೆ ಮಾಡೋದು ಅಂತ ಕಡಿಮೆ ಮಾಡಬೇಕೇ ಹೊರತು ಬೇರೆ ಅರ್ಥದಲ್ಲಿ ಮಾಡಬಾರದು ಇವೆಲ್ಲ ಅರ್ಥ ಮಾಡೋ ರೀತಿ ಇದು ಅದಕ್ಕೆ ಇಷ್ಟೆಲ್ಲ ಪ್ರಶ್ನೆ ಬಂದಿರೋದು ಈಗ ಅದೇ ಹೇಳ್ತಿರೋದು ಸರ್ವ ಪಾಪಕ್ಷಯ ಆಗುತ್ತೆ ಅಂದ ಮೇಲೆ ಅಧ್ಯಯನ ಮಾಡಿದ ಮೇಲೆ ಕೇಳಬೇಕಾ ಅಂತ ಯುಕ್ತಿ ಅದು ಕೈಮುತ್ಯ ನ್ಯಾಯ ಗೊತ್ತಾಯ್ತಾ ಕೈಮುತ್ಯ ನ್ಯಾಯ ಅಂತಾರೆ ಆದ್ರಿಂದ ಹೇಳಿದ ವಿಷಯ ಇನ್ನೂ ಗಟ್ಟಿ ಆಯ್ತಾ ಹೊರತು ಕಡಿಮೆ ಆಗಲಿಲ್ಲ ನಿಮ್ಮ ಪ್ರಕಾರ ಒಳ್ಳೇದೇ ಆಯ್ತು ಅಧ್ಯಯನ ಇನ್ನೂ ಜಾಸ್ತಿ ಆದರೆ ಓಕೆ ಅಂತ ಹೇಳಿದ್ದೆ ವಿರೋಧ ಏನಲ್ಲ ಅದು ಸರ್ವ ಪಾಪಕ್ಷಯ ಅಂಬೋದು ಎಲ್ಲದರಲ್ಲೂ ಸೇರ್ಕೊಂಡು ಹೋಗಿಬಿಟ್ಟಿದೆ ಏವ ಮನ್ಯಾನ್ಯಪಿ ಭಾರತ ವಾಕ್ಯಾನಿ ಪರ್ಯಾಲೋಚನೀಯಾನಿ ತಥಾ ಹಿ ಯದಿ ವಿದ್ಯಾತ್ ಇತಿ ವಾಕ್ಯೇ ಯದ್ಯಪಿ ಭಾರತಂ ನೋಕ್ತಂ ಏವಂ ಅನ್ಯಾನ್ಯಪಿ ಭಾರತ ವಾಕ್ಯಾನಿ ಪರ್ಯಾಲೋಚನೀಯಾನಿ ಇದೇ ರೀತಿಯೇ ಬೇರೆ ವಾಕ್ಯಗಳು ಏನು ಕೊಟ್ಟಿದ್ದಾರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಅದನ್ನೆಲ್ಲ ಯೋಜಿಸಬೇಕು ಪರ್ಯಾಲೋಚನೆ ಮಾಡಬೇಕು ತಥಾ ಹಿ ಇತಿ ತಥಾ ಹಿ ಯದಿ ವಿದ್ಯಾತ್ ಇತಿ ವಾಕ್ಯೇ ಯದ್ಯಪಿ ಭಾರತಂ ನೋಕ್ತಂ ಆಚಾರ್ಯ ಕೋಟ್ ಮಾಡಿದ ವಾಕ್ಯದೊಳಗೆ ಯದಿ ವಿದ್ಯಾ ಚತುರೋ ವೇದಾನ್ ಅಂತ ಹೇಳ್ತಾ ಸಾಂಗೋಪನಿಷದಾನ್ ದ್ವಿಜ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾ ದ್ವಿಚಕ್ಷಣ ಕೋಟ್ ಮಾಡಿದ್ದಾರೆ ಆ ಶ್ಲೋಕದ ಅರ್ಥ ಏನು ಎಷ್ಟೇ ವೇದಗಳನ್ನು ವೇದಾಂಗಗಳ ಪೂರ್ವಕವಾಗಿ ಎಷ್ಟೇ ಸರಿಯಾಗಿ ಓದಿದ್ರು ಕೂಡ ಪುರಾಣವನ್ನು ತಿಳ್ಕೊಳ್ಳದೆ ಹೋದರೆ ಅವನಿಗೆ ಜ್ಞಾನಿ ಅಂತ ಕರೀಬಾರದು ಅಂತ ಹೇಳಿದ್ದೆ. ಮಹಾಭಾರತ ಅಂತ ಬಂದಿಲ್ಲ, ಪುರಾಣ ಅಂತ ಬಂದಿದೆ ಅಷ್ಟೇ. ಮಹಾಭಾರತ ಅಂತ ಎಲ್ಲಿ ಬಂದಿದೆ ನಿಮಗೆ ಪದ ನೋಡಿದರೆ ಪುರಾಣ ನೀವು ಕೋಟ್ ಮಾಡಿದ ವಾಕ್ಯ ಮಹಾಭಾರತ ಪ್ರಶಂಸೆಗೆ, ಆದರೆ ಬಂದಿರೋದೇನೋ ಪುರಾಣದ ವಿಚಾರ ಅಂತ ಅದಕ್ಕೆ ಹೇಳ್ತಾರೆ. ತಥಾಪಿ ಯದಿ ವಿದ್ಯಾತಿಥಿ ವಾಕ್ಯ ಯದ್ಯಪಿ ಭಾರತ ಮುನೋಕ್ತಂ, ಭಾರತದ ಹೆಸರು ಬಂದಿಲ್ಲ. ತಥಾಪಿ ಉತ್ತರತ್ರ ಇತಿಹಾಸ ಶಬ್ದೇನ ಗೃಹೀತತ್ವ ಪುರಾಣ ಪದಂ ತದುಪಲಕ್ಷಣ ಮಿತಿ ಜ್ಞಾಯತೆ. ಆದರೆ ಪುರಾಣ ಇತಿಹಾಸಗಳು ಗುಂಪಿಸಿ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಪುರಾಣ ಒಂದು ಕಡೆ ಹೇಳಿದ ಮೇಲೆ ಒಂದು ಕಡೆ ಹೇಳದೆ ಹೋದ್ರೆ ಏನಂತ ಕರಿಬೇಕು, ಅದನ್ನ ಉಪಲಕ್ಷಣ ಅಂತ ಕರಿಬೇಕು. ಆದ್ದರಿಂದ ಪುರಾಣ ಶಬ್ದದಿಂದ ಇತಿಹಾಸ ಉಪಲಕ್ಷಿತ, ಇತಿಹಾಸದಲ್ಲಿ ಮಹಾಭಾರತ ಶ್ರೇಷ್ಠ, ಸೊ ಅದು ಬಂತು ಅಂತ ಅರ್ಥ. ಇದು ವಾಕ್ಯಾರ್ಥ ಮಾಡ್ಬೇಕಾದ್ರೆ ಅದೇ ರೀತಿಯೇ ಮಾಡಬೇಕು. ನೈ ಅನುಕ್ತಸ್ಯ ಉಪಪಾದನಂ ಯುಕ್ತಂ, ನಹಿ ಅನುಕ್ತಸ್ಯ ಉಪಪಾದನಂ ಯುಕ್ತಂ. ಯಾವುದನ್ನು ಹೇಳಿಯೇ ಇಲ್ಲ ಅದು ಉತ್ಪಾದನೆ ಮಾಡಲಿಕ್ಕೆ ಯಾಕೆ ಹೋಗ್ತಾರೆ, ಅಲ್ಲಿ ಉತ್ಪಾದನೆ ಮಾಡಿದ್ದಾರೆ ಅಂದಮೇಲೆ ಅದು ಉಕ್ತವಾಗಿದೆ, ಉಪಲಕ್ಷಿತವಾಗಿ ಉಕ್ತವಾಗಿದೆ. ತತ್ತಸ್ಯ ಭಾರತಸ್ಯ ವೇದಾರ್ಥ ಜ್ಞಾನೋಪಾಯತ ಅನೇನ ಸಿದ್ಧತಿ. ಇದರಿಂದ ಮಹಾಭಾರತಕ್ಕೆ ವೇದಾರ್ಥ ಜ್ಞಾನೋಪಾಯತ ಸಿದ್ಧತಿ. ಮಹಾಭಾರತವನ್ನು ಓದೋದ್ರಿಂದ ವೇದಾರ್ಥ ಜ್ಞಾನಕ್ಕೆ ಭಾರಿ ಉಪಯೋಗ ಆಗುತ್ತೆ. ವೇದಾರ್ಥವನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಟೀಕಾ ಓದೋದ್ರಿಂದ ಸರ್ವಮೂಲ ಅರ್ಥ ಆಗುತ್ತಾ ಇಲ್ಲ, ತತ್ವಪ್ರಕಾಶಿಕ ಓದೋದ್ರಿಂದ ಸರ್ವಮೂಲ ಅರ್ಥ ಆಗುತ್ತೆ, ಅದೇ ರೀತಿಯೇ ಸುಧಾ ಓದೋದ್ರಿಂದ ಅನುವ್ಯಾಖ್ಯಾನ ಅರ್ಥ ಆಗುತ್ತೆ. ಸೊ ಮಹಾಭಾರತ ನಾವು ವೇದ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ವೇದಾಧಿಕಾರಿಗಳಿಗೆ ಕೂಡ ಮಹಾಭಾರತ ಅನ್ನೋದು ಅತ್ಯಗತ್ಯ ಅಂತ ಹೇಳಿ. ಅಚೇತನತ್ವ ಪರ್ಯಾಲೋಚನಾಯಾಮ್ ಬಿಭೇತಿ ಇತ್ತೇತದ್ ಬಿಭೇತಿ ಇವ ಸ್ವಾರ್ಥವಂತರ್ಧಾಪಯತಿ ಇತಿ ಜ್ಞೇಯಂ. ಇಲ್ಲಿ ಎರಡು ಅರ್ಥ ತಗೋಬೇಕು. ಏನದು ವಿಭೇತಿ ಅಲ್ಪಶ್ರುತ ದ್ವೇದ ಅಂತಿದೆ, ವಿಭೇತಿ ಅಲ್ಪಶ್ರುತ ದ್ವೇದ. ಈಗ ನಮಗೆ ವೇದ ಅನ್ನೋದು ಇದು ಸ್ವಲ್ಪ ವೇದ ಮಹಾಭಾರತ ಆದಿಗಳನ್ನು ಓದ್ದೇನೆ ವೇದ ಓದಲಕ್ಕೆ ಹೋದವನು ಕಂಡ್ರೆ ವೇದಕ್ಕೆ ಭಾರಿ ಭಯ ಆಗುತ್ತೆ ಅಂತ ಹೇಳಿದ್ರಲ್ಲ, ವೇದ ಜಡ ಪದಾರ್ಥ ಅದಕ್ಕೇನು ಭಯ ಆಗುತ್ತೆ ಅಂತ ಕೇಳಿದ. ವೇದ ಮೈಕಿ ಭಯ ಆಗುತ್ತೆ ಅಂದರೆ ಅರ್ಥ ಏನು, ಗಟ್ಟಿ ಮಾತಾಡಿದ್ರೆ ಮೈಕಿ ಭಯ ಆಗುತ್ತೆ ಅಂತ ಕೇಳಿದ್ರೆ ಮೈಕ್ ಜಡ ಪದಾರ್ಥ ಅದು, ಅದರಿಂದ ಅದೇ ಗೆ ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು ಜಡ ಪದಾರ್ಥ ಅರ್ಥ ಮಾಡಬಾರದು, ಚೇತನ ಅಂತ ಅರ್ಥ ಮಾಡಬೇಕು. ಮೈಕ್ ಜೋರಕ್ಕೆ ಮೈಕಿಗೇನಾಗಲ್ಲ, ಕೇಳೋರು ತಲೆ ಹೋಗುತ್ತೆ ಅಷ್ಟೇ. ನಾವು ಜೋರಕ್ಕೆ ಹೋಗಿಬಿಟ್ರೆ ಅದು ಮೈಕಿಂದ ದೊಡ್ಡ ವಾಲ್ಯೂಮ್ ಮಾಡಿದ್ರೆ ಕೇಳೋರೆ ಸಂಕಟ ಆಗುತ್ತಲ್ಲ, ಅದನ್ನು ಅದು ಚೇತನ ಅವರು ಕೇಳೋರು ಚೇತನ. ಅದೇ ರೀತಿಯೇ ವೇದಾಭಿಮಾನಿ ದೇವತೆ ಅಂತ ಅರ್ಥ ಮಾಡಬೇಕಾದ ಮೊದಲನೇ ಪಾಯಿಂಟ್. ಅಥವಾ ಜಡ ಅಂತ ಅರ್ಥ ಮಾಡ್ತೇನೆ ತಿಳ್ಕೊಬೋಣ. ಅಚೇತನತ್ವ ಪರ್ಯಾಲೋಚನಾಯಾಮ್, ಅಚೇತನಕ್ಕೆ ಭಯ ಆಗುತ್ತೆ ಅಂದರೆ ಭಯ ಆಗುತ್ತೆ ಅಲ್ಲ, ಭಯ ಆದಂತೆ ಆಗುತ್ತೆ ಅಂತ ಹೇಳಬೇಕೆ ಹೊರತು ಇವ ಸೇರಿಸ್ಕೋಬೇಕಾಗ. ಅಚೇತನಕ್ಕೆ ಹೇಳಬೇಕಾದ್ರೆ ಇವ ಅಂತ ಸೇರಿಸ್ಕೋಬೇಕು, ಚೇತನಕ್ಕೆ ಹೇಳಬೇಕಾದ್ರೆ ಸೇರಿಸ್ಕೋಬೇಕಾಗಿದೆ ಅಷ್ಟೇ ಹೊರತು ಎಲ್ಲ ದೃಷ್ಟಿಯಿಂದ ಸರಿಯಾದ ಮಾತೇ ಆಗಿದೆ. ಸ್ವಾರ್ಥಂ ಅಂತರ್ಧಾಪಯತಿ ಇತಿ ಜ್ಞೇಯಂ. ಇವ ಅಂದರೆ ಭಯಪಟ್ಟಂತೆ ಆಗುತ್ತೆ ಅಂತ. ವಿಭೇತಿ ಇವ, ವಿಭೇತಿ ಅಂದರೆ ಭಯಪಡಂತೆ, ವಿಭೇತಿ ಇವ ಅಂದರೆ ಭಯಪಟ್ಟಂತೆ ಮಾಡುತ್ತೆ ಅಂದರೆ ಆ ರೀತಿ ಆಗುತ್ತೆ ಅಂತ ತಾತ್ಪರ್ಯ. ಅಲ್ಲಿ ಯುವ ಶಬ್ದ ಸೇರಿಸ್ಕೊಂಡ ಸಮಸ್ಯೆ ಬರುತ್ತೆ. ಅಚೇತನಕ್ಕೆ ಯುವ ಸೇರಿಸ್ಕೋಬೇಕು, ಚೇತನವಾದಾಗ ಸೇರಿಸ್ಕೋಬೇಕಾಗಿಲ್ಲ. ಸೊ ಅಚೇತನ ವಿವಕ್ಷೆಯೂ ಸರಿ, ಚೇತನ ವಿವಕ್ಷೆಯೂ ಸರಿ ಅಂತ ಹೇಳಿಬಿಟ್ಟು ಅದು ಕೂಡಿಸಿದ್ರು. ಯದ್ಯಪಿ ಮನ್ವಾದಿ ಇತ್ತೇತತ್ ಆಪಾತತೋ ನ ಪ್ರಕೃತಂ ಕಮಪಿ ಅರ್ಥಂ ಪ್ರತ್ಯಪಾದಯತಿ, ತಥಾಪಿ ಭಗವತ್ಪಾದೈಹಿ ಅನ್ಯತ್ರ ಉದಾಹೃತಸ್ಯ ಏತದ್ ವ್ಯಾಖ್ಯಾನ ರೂಪ ವಾಕ್ಯಸ್ಯ ಅನುಸಂಧಾನೇ ಭಾರತಸ್ಯ ಭಗವತ್ಪರಾದಿ ಗಮಯ ಭಗವತ್ಪರತ್ವಾದಿ ಗಮಯತಿ. ಒಂದೊಂದು ವಾಕ್ಯನು ಟೀಕಾರ ಇಷ್ಟೆಲ್ಲ ವಿವೇಚನೆ ಬೇರೆ ಕಡೆ ಮಾಡೋಕ್ಕೆ ಹೋಗೋದಿಲ್ಲ, ಇದು ಮಾಡಿ ಬಿಡೋಕ್ರೆ ಹೀಗೆ ತಿಳ್ಕೊಳ್ಳಿ ಅಂತ ಅರ್ಥ. ಆಚಾರ್ಯ ಕೋಟ್ ಮಾಡಿದಾರಲ್ಲ, ಈಗ ಕೋಟ್ ಮಾಡಿರುವಾಗ ರಿಲೆವೆನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ಕೋಟ್ ಮಾಡಿದ್ರಿಂದ ಏನು ಉಪಯೋಗ, ಇದರಿಂದ ಏನು ಉಪಯೋಗ, ಇದೆಲ್ಲ ವಿಷಯನೇ ಇಲ್ವಲ್ಲ ಅಂತ ಕೇಳಿದರೆ ಕೊಟೇಶನ್ ಹೇಗೆ ಓದಬೇಕು ಅಂತ ಹೇಳ್ಕೊಡ್ತಾರೆ. ಕೊಟೇಶನ್ ಓದೋ ರೀತಿ ಆಚಾರ್ಯ ಹೆಚ್ಚ ಕೊಟೇಶನ್ ಕೊಡೋದು ಆಚಾರ್ಯ ಅಭ್ಯಾಸ, ಅದು ವ್ಯಾಲಿಡ್ ಅಂತ ತೋರಿಸೋದ್ರ ಕೊಡ್ತಾರೆ. ಆ ಪ್ರಮಾಣಗಳನ್ನು ಕೊಟ್ಟಾಗ ಯಾವ ರೀತಿ ಆಚಾರ ಅಭಿಪ್ರಾಯ ಅರ್ಥ ಮಾಡ್ಕೋಬೇಕು ಅಂದರೆ ಒಂದೊಂದೇ ಬಿಡಿಸಿ ಹೇಳ್ತಾ ಇದ್ದಾರೆ. ಅದರ ಒಂದೇನಾಯ್ತು, ಈಗ ಪುರಾಣ ತಿರಲೇ ಇಲ್ಲ ಅಂತ ಹೇಳಿದ್ರೆ ಉತ್ತರ ಕೊಟ್ಟರು, ಸರ್ವ ಪಾಪಶ ಎಕ್ಸ್ಪ್ಲೇನ್ ಮಾಡಿದರು. ಮತ್ತೆ ಇನ್ನೊಂದು ಪಾಯಿಂಟ್ ಬಂತೀಗ, ನಹಿ ಅನುಕ್ತಸ್ಯ ಯದ್ಯಪಿ ಬನ್ವಾದಿ ಮನ್ವಾದಿ ಭಾರತಂ ಕೇಚಿತ್, ಈ ವಾಕ್ಯ ಉಲ್ಲೇಖ ಮಾಡಿದರು. ಈ ವಾಕ್ಯದ ಏನು ಉಪಯೋಗ ಆಯಿತು ನಿಮಗೆ ಉಲ್ಲೇಖ ಮಾಡಿದ್ದಕ್ಕೆ ಅಂತ ಪ್ರಶ್ನೆ. ಈಗ ನೀವು ಹೇಳೋದು ಕೊಟ್ಟರು ಮಹಾಭಾರತ ಅಂದರೆ ವೇದಕ್ಕಿಂತ ಶ್ರೇಷ್ಠ ಅಂತೇಳಿ, ಈ ಮಹಾಭಾರತಕ್ಕೆ ಮನ್ವಾದಿ ಅರ್ಥ ಆಸ್ತಿಕಾದಿ ಅರ್ಥ ಉಪನಿಷದಾದಿ ಅರ್ಥ ಅಂತ ಕೋಟ್ ಮಾಡಿದ್ರಲ್ಲ, ಏನು ಉಪಯೋಗ ಅದಕ್ಕೆ ಹೇಳ್ತಾರೆ. ಯದ್ಯಪಿ ಮನ್ವಾದಿ ಇತ್ತೇ ತದ್ ಆಪಾತತೋ ನ ಪ್ರಕೃತಂ ಹಿ ಕಮಪಿ ಅರ್ಥಂ ಪ್ರತ್ಯಪಾದಯತಿ, ಮೇಲ್ನೋಟಕ್ಕೆ ಅದೇನು ಮಾಡೋದಿಲ್ಲ, ಇಲ್ಲಿ ಬೇಕಾದ ಅರ್ಥವನ್ನು ಹೇಳದಂತೆ ಕಾಣೋದಿಲ್ಲ. ಆದರೆ ತಥಾಪಿ ಭಗವತ್ಪಾದೈ ಅನ್ಯತ್ರ ಉದಾಹೃತಸ್ಯ ಏತದ್ ವ್ಯಾಖ್ಯಾನ ರೂಪ ವಾಕ್ಯಸ್ಯ ಅನುಸಂಧಾನೇ ಭಾರತಸ್ಯ ಭಗವತ್ಪರತ್ವಾದಿ ಗಮಯ. ಅವರ ಆಚಾರ್ಯರು ಮಹಾಭಾರತ ಸತ್ವ ನಿರ್ಣಯಾದಿಗಳಲ್ಲಿ ಈ ಶ್ಲೋಕಕ್ಕೆ ಅರ್ಥ ಬರೆದಿದ್ದಾರೆ. ಅರ್ಥ ತಿಳ್ಕೊಂಡಾಗ ಓ ಹೌದು ಅಂತ ಗೊತ್ತಾಗುತ್ತೆ. ಇಷ್ಟೇ ಆಚಾರ್ಯ ಉಲ್ಲೇಖ ಮಾಡ್ಬೇಕಾದ್ರೆ ಮನಸ್ಸಿನ ಅದಿದೆ. ಈಗ ಅರ್ಥ ಬರದಾಗಿದೆ ಇನ್ನೊಂದು ಓದ್ಕೊಳ್ಳಿ, ಅವಾಗ ಅರ್ಥ ಆಗುತ್ತೆ ಅಂತ ಅರ್ಥ. ಈಗಲ್ಲಿ ಯಾತಕ್ಕೆ ಆಚಾರ್ಯ ಬರೀತಾರೆ ಅಂದ್ರೆ ಭಾಷ್ಯಕಾರ ಸ್ಟೈಲ್ ಅದು. ಉಳಿದವರೆಲ್ಲ ಶಂಕರ ಭಾಷೆ ರಾಮಾನುಜ ಭಾಷೆ ಇದೆ, ಆಕ್ಚುಲಿ ಸರಿಯಾಗಿ ಓದ್ಬಿಟ್ರೆ ಭಾಷೆಗಳಲ್ಲವು. ಭಾಷ್ಯ ಟೀಕಾ ಶೈಲಿ ಅದು, ಅರ್ಥ ಆಯ್ತಾ? ಈಗ ಟೀಕಾ ಶೈಲಿ ಬೇರೆ, ಭಾಷ್ಯದ ಶೈಲಿ ಬೇರೆ, ಸೂತ್ರದ ಶೈಲಿ ಬೇರೆ. ಒಂದು ಎಂಟತ್ ವಾಕ್ಯ ಇದ್ರೆ ಸೂತ್ರ ಅಂತ ಕರೀತಾರೆ ಅದನ್ನ. ಅಥ ಅಥವಾ ರಮ್ಮ ಜಿಜ್ಞಾಸ ಫಾರಂಲ ಅಂತ ಕರೆದು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಎಫ್ ಇ ಸಿ ಕೊಡಿ, ಅದು ಫಾರಂಲ. ಎಫ್ ಎಸ್ ಸಿ ಹೊಸ್ಕೊಂಡು ಫಾರಂಲ ಪೂರ್ತಿ ಬಿಡಿಸಿಬಿಟ್ರೆ ಫಾರಂಲ ಆಗೋದಿಲ್ಲ ಅದು. ಅದೇ ರೀತಿ ಭಾಷ್ಯ ಕೂಡ ಸೂತ್ರ ಏನು ಮಾಡುತ್ತದೋ ಎಕ್ಸ್ಪ್ಲೇನ್ ಮಾಡುತ್ತೆ, ಟೀಕಾ ಇನ್ನೂ ಎಕ್ಸ್ಪ್ಲೇನ್ ಮಾಡುತ್ತೆ. ಅವರೆಲ್ಲ ಹೇಗಿದೆ ಅಂದರೆ ಟೀಕಾ ಟಿಪ್ಪಣಿ ಎಲ್ಲ ಸೇರಿಸಿಬಿಟ್ಟಿದ್ದಾರೆ ಅದರೊಳಗೆ ಅವರು. ಭಾಷ್ಯ ಅಂತ ಹೆಸರಿಗೆ ಇರುತ್ತೆ, ಭಾಷ್ಯದ ಶೈಲಿ ಅಲ್ಲ. ಇವ್ರು ಎಕ್ಸಾಂಪಲ್ ಹೇಳಬೇಕು, ಸ್ವಾಮಿಗಳ ಹತ್ರ ಹೋಗ್ತೀರಿ, ಮನೆ ಭಿಕ್ಷೆ ಬರೋದನ್ನೇ ಇರ್ತೀರಿ, ಹೂ ಅಂತ ಒಪ್ಕೊಂಡ್ಬಿಡ್ತಾರೆ, ಡೇಟ್ ಕೇಳ್ತಾರೆ ಆಗಲಿ ಅಂತ ಹೇಳ್ಬಿಡ್ತಾರೆ ಇಷ್ಟೇ. ಉಳಿದೆಲ್ಲ ಅವ್ರು ಹೇಳೋದಿಲ್ಲ. ಯಾರು ಹೇಳ್ಬೇಕನ್ನ? ಶಿವಾಂಧ್ರ ಹತ್ರ ಹೋಗ್ಬೇಕು, ಎಷ್ಟೊತ್ತಿಗೆ ಬರ್ತಾರೆ, ಏನು ಮಾಡ್ತಾರೆ, ಏನು ಮಾಡಬೇಕು, ಎಷ್ಟು ಜನ ಬರ್ತೀರಿ, ಸ್ವಾಮಿಗಳಿಗೆ ಎಷ್ಟು ಜನ ಬರ್ತೀರಿ, ನಿಮ್ಗೇನು ಮಾಡಿಸ್ಬೇಕು ಹೇಳೋಕ್ಕಾಗುತ್ತೆ ಅದೆಲ್ಲ ಕೂಡ ಸಾಧ್ಯ ಇಲ್ಲ. ಹಾಂ, ಮುಂದೇನಿದೆ ಅದೇನಿಲ್ಲ, ಅದಿಷ್ಟು ಒಪ್ಪೋದು ಅಷ್ಟೇ ಅವ್ರ ಕೆಲಸ. ಉಳಿದ ಕೆಲಸ ಎಲ್ಲ ಯಾರು ಮಾಡ್ಬೇಕಂದ್ರೆ ಅವ್ರು ಮಾಡ್ಬೇಕು. ಇನ್ನೂ ಕೆಲವು ಕೆಲಸನ ಇನ್ನು ಮುಂದೆ ಹೋಗ್ಬೇಕಾಗ. ಅದು ಬಸ್ ಕೇಳ್ಬೇಕು, ಡ್ರೈವರ್ ಕೇಳಬೇಕು, ಯಾವ ರೂಟ್ ಕೇಳಿದ್ರೆ ದಿವಾದೇ ರೂಟ್ ಹೇಳಿದ್ರು, ಡ್ರೈವರ್ ರೂಟ್ ಹೇಳ್ಬೇಕಾದ್ರೆ ಹೇಗೆ ನಾನು ಡ್ರೈವ್ ಮಾಡ್ತೀನಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಒಬ್ಬೊಬ್ರಿಗೆ ಒಂದೊಂದು ಹೇಳ್ತಾ ಹೋಗಿ, ಅಡಿಗೆಯವರಿಗೆ ಅಲ್ಲಿ ಹೋದ ಕಾಲಕ್ಕೆ ಅವನ ರಿಕ್ವೈರ್ಮೆಂಟ್ ಅಲ್ಲಿ ಕೇಳಬೇಕು, ಅಡಿಗೆಯವನು ಬಂದ ಕಾಲಕ್ಕೆ ಏನೇನೋ ಕೇಳ್ತಾನೋ. ಅದು ಅದ್ರಲ್ಲಿ ಇವ್ರ ಕೇಳಿ ಕೇಳಿ ಸ್ವಾಮಿ ಕೇಳಿ ಕೇಳಿ ಅವ್ರ ಕೇಳಿ ಕೇಳಿಸೋದಿಲ್ಲ. ಈ ಪದ್ಧತಿ ಇದು, ಸೂತ್ರ ಭಾಷ್ಯ ಟೀಕಾ ಟಿಪ್ಪಣಿ ಇದರ ಕ್ರಮ ಇದೆ. ಅರ್ಥದಲ್ಲಿ ಆಚಾರ ಭಾಷ್ಯಕಾರರಾದ್ರಿಂದ ಆ ರೀತಿ ಬರೆದಿದ್ದಾರೆ, ಬರೀಬೇಕಾದ ರೀತಿಯಲ್ಲೇ ಬರೆದಿದ್ದಾರೆ. ಈ ಉಳಿದವ್ರು ನೋಡಿ ನೋಡಿ ಅಭ್ಯಾಸ ಬಿಟ್ಟು ನಿಮಗೇನಾಗ್ಬಿಟ್ಟಿದೆ ಅಂದರೆ ಭಾಷ್ಯಕಾರ ಸ್ಟೈಲೇ ಮರ್ತುಬಿಟ್ಟಿದೆ. ಇದು ಆ ರೀತಿ ಭಾಷ್ಯಕಾರ ಹೇಗೆ ಬರಬೇಕು ಅಂತ ಗೊತ್ತಿಲ್ಲದಾಗಿಬಿಟ್ಟಿದೆ ಅವರಿಗೆಲ್ಲ ಕೂಡ. ಸೊ ಭಾಷ್ಯ ಹೇಗಿರು ಹೀಗಿರಬೇಕಷ್ಟೇ. ಇವ್ರು ಶ್ರೀಗೌಡ ನೋಡಿ 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 ಬಂಗಾರನೇ ಮರ್ತು ಬಿಡ್ತಾರಲ್ಲ, ಆ ಥರ ಆಗಿಬಿಡುತ್ತೆ. ಕೆಟ್ಟ ಇದನ್ನು ಕೇಳಿ 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 ಏನಾಗುತ್ತೆ ಅಂದರೆ, ಐದಾರು ಗಂಟೆ ಊಟಕ್ಕೆ ಹೋಗಿರ್ತಾರೆ, ಅಡುಗೆ ಕೆಡಿಸಿಬಿಟ್ಟಿರ್ತಾರೆ, ಇನ್ನೊಂದು ಕರೆದು ಬಡದಿಲ್ಲ ಮಾರಾಯ ಊಟ ಸೇರೋದೇನ ಅನ್ಸಿಬಿಡುತ್ತೆ. ಯಾತಕ್ಕೆ ಅಂದರೆ ಕೆಟ್ಟದ್ದು ನೋಡಿ ಅಭ್ಯಾಸ ಆಗಿದೆ ಅವನಿಗೆ ಆಗಲೇ, ಒಳ್ಳೆ ಪದಾರ್ಥ ಕಂಡು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಸೊ ಭಾಷ್ಯದ ಶೈಲಿ ಇರಬೇಕಾದ್ದೇ ಹೀಗೆ ಸ್ಟೈಲ್ ಅದು, ಭಾಷ್ಯಕಾರ ಬರೆಯ ರೀತಿ ಅದು ಅಲ್ಲ, ಸ್ಟೈಲ್ ಅಂದರೆ ಬರೆಯ ರೀತಿ ಅದು. ಭಾಷ್ಯಕಾರ ರೀತಿ ಒಂದು, ವಿವರಕಾರರು ಒಂದು, ಟೀಕಾಕಾರರ ರೀತಿ ಒಂದು. ಟೀಕಾರ ಸುಮ್ಮನೆ ರೀತಿ ಬಂದರೆ ಟೀಕಾ ಆಗೋದಿಲ್ಲ ಅದು. ಭಾಷೆ ಏನು ಹೇಳ್ತಾರೆ, ಪದಗಳು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಸಪೋರ್ಟ್ ಮಾಡಿ ಮಾಡಿದರೆ ಅದು ಟೀಕಾ. ಒಂದೊಂದಕ್ಕೂ ಅರ್ಥ ಇದೆ. ಅರ್ಥ ಆಯ್ತಾ? ಭಾಷ್ಯಕಾರ ಸೂತ್ರ ಅಂದ್ರೆ ಅರ್ಥ ಆಗುತ್ತಿಲ್ಲ ಈಗ ತಕ್ಷಣನೇ, ಸೂತ್ರ ಅಂದ್ರೆ ಅರ್ಥ ಆಗುತ್ತಲ್ಲ, ಅದೇ ರೀತಿಯೇ ಭಾಷ್ಯ ಅಂದ್ರೆ ಅರ್ಥ ಆಗುತ್ತೆ. ಆ ಸೂತ್ರ ಮತ್ತು ಭಾಷೆ ಬಗ್ಗೆ ಗ್ಯಾಪ್ ಬಂದುಬಿಟ್ಟು ಪಾಣಿನಿ ಸೂತ್ರಾದಿಗಳು ಸೂತ್ರಗಳೇ, ಅದೇ ಸೂತ್ರ ಲಕ್ಷಣ ಮೇಂಟೈನ್ ಮಾಡಿಬಿಟ್ರು ಅವರು. ಆದರೆ ಈ ಭಾಷೆಗಳು ಯಾರು ಭಾಷೆ ಲಕ್ಷಣ ಮೇಂಟೈನ್ ಮಾಡಲೇ ಇಲ್ಲ, ಜನಕ್ಕೆ ಅದರಿಂದ ಗೊತ್ತಾಗಲೇ ಇಲ್ಲ. ಆಚಾರ್ಯರ ಭಾಷ್ಯ ಓದಬೇಕಾದ್ರೆ ಟೀಕಾ ಸಮೇತ ಓದ್ದು ಹೋದ್ರೆ ಭಾಷೆ ಅರ್ಥ ಆಗೋದಿಲ್ಲ. ಉಳಿದವ್ರು ಮಾಡಿದ್ದಕ್ಕೆ ಆಚಾರ್ಯರ ಭಾಷೆ ಅಷ್ಟೇ ಓದಿದವರೆಲ್ಲ ಅರ್ಥ ಮಾಡಿಕೊಡದೆ ಅವರು ಕೈ ಬಿಟ್ಬಿಟ್ರು. ಟೀಕಾ ಸಮೇತ ಓದಿದ್ರೆ ಮಾತ್ರ ಭಾಷೆ ಆಗೋ ಈ ಕಾನ್ಸೆಪ್ಟೇ ಅವ್ರಿಗೆ ಗೊತ್ತಿಲ್ಲ, ಫೈ ವೆಸ್ಟರ್ ಸಿವೆದ ಗೊತ್ತಿರೋದಿಲ್ಲ, ಹೀಗಾಗಿ ಅವ್ರಿಗೆ ಅದು ಅರ್ಥ ಆಗಲಿಲ್ಲ. ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈಃ ಸೂತ್ರಾನುಕಾರಿಭಿಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯ ವಿದೋ ವಿದುಹು. ಡೆಫಿನೇಷನ್ ಇದೆ ಭಾಷ್ಯಕ್ಕೆ, ಸೂತ್ರ ಡೆಫಿನೇಷನ್, ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋ ಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರ ವಿದೋ ವಿದುಹು. ಸೂತ್ರ ಹೀಗಿರಬೇಕು, ಭಾಷ್ಯ ಹೀಗಿರಬೇಕು ಎಲ್ಲದಕ್ಕೂ. ಭಾಷ್ಯ ಸೂತ್ರ ಭಾಷ್ಯ ಇವತ್ತು ಪಾಣಿನಿ ಸೂತ್ರ ಇದೆ, ಪತಂಜಲಿ ಭಾಷ್ಯ ಇದೆ, ಅದು ಹಾಗಿರ್ಬೇಕು. ಯಾವುದೇ ಭಾಷ್ಯ ಕೂಡ ಆ ರೀತಿ ಮಾತ್ರ ಇರಬೇಕು, ಹೆಚ್ಚೋದ್ರೆ ಭಾಷ್ಯ ಆಗೋದಿಲ್ಲ. ಹೇಳಿತಾ? ಯದಿ ವಿದ್ಯಾತ್ ಇತ್ಯಾದಿ ಭಾಷ್ಯ ಟೀಕಾ. ಟೀಕಾ ಎಕ್ಸ್ಪ್ಲೇನ್ ಮಾಡಿದ್ರೆ ಟಿಪ್ಪಣಿ, ಸೂತ್ರ ಎಕ್ಸ್ಪ್ಲೇನ್ ಮಾಡಿದರೆ ಭಾಷ್ಯ, ಭಾಷ್ಯನ ಎಕ್ಸ್ಪ್ಲೇನ್ ಮಾಡಿದರೆ ಟೀಕಾ, ಟೀಕಾಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ಟಿಪ್ಪಣಿ. ಅರ್ಥ ಆಯ್ತಾ? ಈ ಒಂದೊಂದಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ನಮ್ಮ ಭಾಷೆ ಅನುವಾದ, ಅದು ಭಾಷೆನೇ ಚೇಂಜ್ ಆಗ್ಬಿಡ, ಅನುವಾದದಲ್ಲಿ ಭಾಷೆನೇ ಚೇಂಜ್ ಆಗ್ಬಿಡ. ಅಲ್ಲಿ ಭಾಷೆ ಒಂದೇ ಆಗಿದ್ದು ಸ್ಟೈಲ್ ಚೇಂಜ್ ಆಗುತ್ತೆ, ಇಲ್ಲಿ ಭಾಷೆ ಚೇಂಜ್ ಬಟ್ ಅನುವಾದ ಅಂತ. ಯದ್ಯಪಿ ಮನ್ವಾದೀತೇ ತದ ಆಪಾತತೋ ನ ಪ್ರಕೃತಂ ತುಲಾರೂಪಣಂ ಭಾರವತ್ವಂಚ ಪ್ರತಿನಿಧಿ ದ್ವಾರೇಣ ಉಪಪಾದನೀಯಂ. ಒಳ್ಳೆ ನೋಟ್ ಇದು ಅದು. ಆ ಹೇಳ್ತಾರಲ್ರಿ, ಭಾರತ ಒಂದ್ ಕಡೆ ತೂಕ ಮಾಡಿದ್ರು, ಈ ಕಡೆ ಎಲ್ಲ ಇಟ್ರು ಅಂತ ಹೇಳ್ತೀರಿ, ಇದೇನಿದು ಒಪ್ಪಕ್ಕೆ ಸಾಧ್ಯ ಆಗುತ್ತಾ ಇದನ್ನ? ಗೊತ್ತಾಯ್ತಾ? ಯಾವ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡ್ತಾರೆ ಅವರು? ಮಹಾಭಾರ ವೇದಗಳು ಅಂದ್ರೆ ಅನಂತ ವೇದಗಳು ಹೇಗಿಡ್ತಾರೆ, ಮಹಾಭಾರತ ಹೇಗಿಡ್ತಾರೆ, ಅಲ್ಲೂ ಒಂದು ಪಾಯಿಂಟ್ ಇದೆ. ಇವತ್ತು ಉದಾಹರಣೆಗೆ ಚಿಕ್ಕ ಪುಸ್ತಕ ಇದೆ, ಒಂದೊಂದು ಪೇಜ್ ಒಂದೊಂದು ಪ್ರಿಂಟ್ ಮಾಡಿಸ ಎಷ್ಟು ದಪ್ಪ ಮಾಡಕ್ ಬರುತ್ತೆ? ಅರ್ಥ ಆಯ್ತು? ದೊಡ್ಡ ಪುಸ್ತಕ ಶಾರ್ಟ್ ಇಷ್ಟೇ ಎಷ್ಟು ಮಾಡಕ್ ಬರುತ್ತೆ? ಅಂದಮೇಲೆ ಏನು ತೂಕ ಮಾಡಕ್ ಸಾಧ್ಯನಾ ಇದನ್ನ? ಅದು ಒಳ್ಳೆ ಈ ಪ್ರಾಕ್ಟಿಕಲ್ ಪ್ರಶ್ನೆ ಕೇಳ್ತಾನೆ ಅವನಿಗೆ, ಆಗುತ್ತಾ ಇದನ್ನ ಅಂತ ಕೇಳಿದ್ರೆ ಟೀಕಾರ ಹೇಗೆ ಹೇಳ್ತಾರೆ ನೋಡಿ ಅದನ್ನ. ಇಲ್ಲ, ಇದು ಕರೆಕ್ಟ್ ಆಗಿದೆ, ನಿಂಗೆ ಅರ್ಥ ಆಗಿಲ್ಲ. ಹೇಗೆ ಅಂದ್ರೆ, ಇತಿ ವ್ಯಾಖ್ಯಾನೆ ಇತಿ ವೇದ್ಯಪಿ ಎಲ್ಲ ತಥಾಪಿ ಭಗವತ್ಪಾದೈಹಿ ತುಲಾರೂಪದಂ ಭಾರವತ್ವಂಚ ಪ್ರತಿನಿಧಿ ದ್ವಾರೇಣ ಉಪಪಾದನೀಯಂ ಅಂತ ಕೇಳ್ತಾರೆ. ಮಹಾಭಾರತ ಇಟ್ಟು ಅಂದರೆ ಮಹಾಭಾರತ ಪುಸ್ತಕ ಬರೆದಿಟ್ಟು ಅಂತ ಅರ್ಥ ಅಲ್ಲ, ವೇದಗಳಿಟ್ಟರು ವೇದಾದಿಗಳನ್ನು ಬರೆದಿಟ್ಟರು ಅಂತ ಅರ್ಥ ಅಲ್ಲ. ಏನು ಮಾಡಿದರು, ಮಹಾಭಾರತ ಅರ್ಥವನ್ನೆಲ್ಲ ಒಂದು ಮಣಿಯಲ್ಲಿ ಆವಾಹನೆ ಮಾಡಿದರು, ಗೊತ್ತಾಯ್ತಾ, ಒಂದು ಅಷ್ಟೇ ಅಷ್ಟು ಮಣಿಯಲ್ಲಿ ಎಲ್ಲದನ್ನ ಸೇರಿಸಿದರು. ಇನ್ನೊಂದು ಮಣಿ ಎಲ್ಲ ಗ್ರಂಥಗಳು ಸರಸಿ ಎರಡು ಮಣಿ ಇಟ್ಟರು. ಅವಾಗ ಮಹಾಭಾರತ ಇದ್ದ ಮಣಿ ಎರಡೇ ಇಲ್ಲ, ಈ ಅರ್ಥ ಅರ್ಥ ಆಯ್ತಾ. ಈಗ ಭಾರವತ್ವ ಅಂದರೆ ಆ ರೀತಿ ಭಾರವತ್ವನೇ ಹೊರತು ಪುಸ್ತಕಗಳನ್ನ ಇಟ್ಟುಬಿಟ್ಟ ಯೂನಿಫಾರ್ಮಿಟಿ ಇರೋದಿಲ್ಲ. ಆವಾಹನ ಮಾಡಿದಾಗ ಮಹಾಭಾರತ ಸಾರವನ್ನೆಲ್ಲ ಮಣಿಯಲ್ಲಿ ಆವಾಹನ ಮಾಡಿದರು, ಇದು ಸಾರ ಅಲ್ಲಿ ಇಲ್ಲಿ ಆವಾಹನೆ ಮಾಡಿದರು. ಅವಾಗೇನಾಯ್ತಾಗ ಕರೆಕ್ಟಾಗಿ ತೂಕ ಒಳಗೆ ಬರೋದು. ಅದಕ್ಕೆ ಪ್ರತಿನಿಧಿ ಅಂದರೆ ಅದೇ ಪ್ರತಿನಿಧಿ ದ್ವಾರ. ಮಹಾಭಾರತಕ್ಕೆ ಪ್ರತಿನಿಧಿ ಒಂದು ಮಣಿ, ಅದ್ರ ಮಣಿಯಲ್ಲೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಲೆಟ್ ಎ ಬಿ ಅಂತ ಹೇಳೋದಿಲ್ಲ, ಇಲ್ಲಿ ಮ್ಯಾಥಮೆಟಿಕ್ಸ್ ಮಾಡಬೇಕಾಗಿದೆ. ಈಗ ತರಬೇಕಾದ್ರೆ ಏನಾಗ್ತಾರೆ, ಎಕ್ಸ್ ಅಂದ್ರೆ ಹೀಗೆ, ಬಿ ಅಂದ್ರೆ ಹೀಗೆ ಅಂತ ಅರ್ಥ ಮಾಡ್ಕೊಂಡು ಹೇಗೆ ಮಾಡ್ತಾರೆ ಹಾಗೆ. ಎಕ್ಸ್ ರೆಪ್ರೆಸೆಂಟ್ಸ್ ಈ ಅರ್ಥ, ವೈ ರೆಪ್ರೆಸೆಂಟ್ಸ್ ದಿಸ್ ಒನ್ ಅಂತ ಹೇಳೋ ಹಾಗೆ ಈ ಮಣಿಗಳನ್ನು ಹಾಗೆ ಮಾಡಿದ್ರು, ತೂಕ ಮಾಡಿದ್ರು. ಆದರೆ ಸಮಸ್ಯೆನೇ ಬರಲಿಲ್ಲ, ಅದು ಪ್ರತಿಯೊಂದಕ್ಕೂ ಒಳ್ಳೆ ಉತ್ತರ ಕೊಡ್ತಾರೆ. ಯದಿಹ ಇತ್ಯಸ್ಯ ಸ್ತುತಿಪರತ್ವೋಪಪತ್ತಯೇ ತದೇವ ಅನ್ಯತ್ರ ಇತಿ ವ್ಯಾಖ್ಯಾನೆ ಸರ್ವವೇದಾದ್ಯರ್ಥೋಪ್ರಮ ಅರ್ಥೋಪ್ರಮೇತತ್ವಾದಿಕಂ ಸಿದ್ಧತೆ. ಯದಿಹ ಇತ್ಯಸ್ಯ ಸ್ತುತಿಪರತ್ವ ಉಪಪತ್ತಯೇ ತದೇವ ಅನ್ಯತ್ರ ಇತಿ ವ್ಯಾಖ್ಯಾನೆ ಸರ್ವವೇದಾದಿ ಅರ್ಥ ಉಪಮಿತತ್ವಾದಿಕಂ ಸಿದ್ಧತೆ. ಹೇಳ್ತಾರೆ ಇಲ್ಲಿ ಇಲ್ಲಿ ಏನೇನು ಇದೆಯೋ ಅದು ಬೇರೆ ಕಡೆ ಇದೆ, ಏನಿದೋದು ಬೇರೆ ಕಡೆ ಇಲ್ಲ ಅಂತ ಹೇಳಿದರು. ಯದಿ ಆಸ್ತಿ ತದನ್ಯತ್ರ ತ ಎನ್ನೇ ಆಸ್ತಿ ನಕುತ್ರ ಚಿತ್ತ ಅಂತ ಹೇಳಿ. ಇದು ಇದನ್ನು ಇನ್ನೂ ಸ್ಪಷ್ಟ ಮಾಡ್ತಕ್ಕಂಥ ಮಾತು, ಯತ್ ಇಹ ಅಸ್ಥಿ ಯಾವುದು ಇದರಲ್ಲಿ ಇದೆಯೋ ತತ್ ಅನ್ಯತ್ರ ಅದು ಬೇರೆ ಕಡೆ ಇದೆ. ಗೊತ್ತಾಯ್ತು, ಯಾವುದು ಇದರಲ್ಲಿ ಇದೆಯೋ ಅದೇ ಬೇರೆ ಕಡೆ ಇದೆ, ಹೊಸ್ತೇನೆ ಇಲ್ಲ. ಆದ್ರೆ ಇದರಲ್ಲಿ ಇಲ್ಲ ಅಂದರೆ ಅದಿಲ್ಲೇ ಇಲ್ಲ. ಸೊ ಏನಾಯ್ತು ಈಗಿದು ಎಲ್ಲ ಹೊಂದಿದೆ ಅಂತ. ಅದಕ್ಕೆ ಮಾತ್ರ ಯದಿಹ ಅಸ್ಥಿ ತತ್ ಅನ್ಯತ್ರ ಯತ್ ನಾ ಈ ಅಸ್ಥಿ ನಾ ಕುತ್ರಚಿತ್ ಅದೆಲ್ಲೂ ಇಲ್ಲ, ಸಾಧ್ಯ ಇಲ್ಲ. ಇದು ಎನ್ಸೈಕ್ಲೋಪೀಡಿಕ್ ಕಾನ್ಸೆಪ್ಟ್ ಅಂದರೆ ಇದು ಇದು ಒಳ್ಳೆ ಎಕ್ಸಾಕ್ಟಿವ್ ಡಿಕ್ಷನರಿ ಅಂತ ಹೇಳಿದಾಗ ಪದ ಇಲ್ಲ ಅಂದ್ರೆ ಅದರೊಳಗೆ ಪದ ಇಲ್ಲೇ ಇಲ್ಲ ಅಂತ. ಎಕ್ಸಾಕ್ಟಿವ್ ಡಿಕ್ಷನರಿ ಬೇರೆ, ಕನ್ಸೈನ್ ಡಿಕ್ಷನರಿ ಬೇರೆ. ಕನ್ಸೈನ್ ನನಗೆ ಕೆಲವು ಪದ ಬಿಟ್ಟುಬಿಡ್ತಾರೆ, ಯಾವ್ದು ನಮಗೆ ನಿತ್ಯ ಪದಕ್ಕೆ ಬರೋದು ಅದು ಮಾತ್ರ ಉಪಯೋಗಿಸ್ಬಿಡ್ತಾರೆ. ಎಕ್ಸಾಸ್ಟಿವ್ ಅಂತ ಪದ ಇಟ್ಟಾಗ ಆ ಪದ ಇರಲೇಬೇಕದು. ಈ ಅಕಸ್ಮಾತ್ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಎರಡರಲ್ಲಿ ಒಂದು ತಪ್ಪು. ಒಂದು ತಪ್ಪೇನೋ, ಅವನು ಡಿಕ್ಷನರಿ ಸರಿ ಮಾಡಿಲ್ಲ ಅದು ಒಂದನೇ ತಪ್ಪು. ಎರಡನೇದು ಡಿಕ್ಷನರಿ ಸರಿ ಇದ್ರೆ ಪದನೇ ಅಲ್ಲಿ ಇಲ್ಲ ಅಂತ ಅರ್ಥ. ಪದ ತೋರಿಸು ಅವ್ನು ಹೇಳಿದ ನನ್ನ ಮನೆ ಅರ್ಥ. ಆಸ್ತಿಕ ಅಂದ್ರೆ ಏನು, ಆಸ್ತಿ ಇರೋ ನಾಸ್ತಿಕ ಅಂತ ಹೇಳ್ಬಿಟ್ಟ ನಡಿ ಅಂತ ಹೇಳಿ ಒಂದ್ ಕಡೆ ತೋರಿಸ್ಬೇಕಲ್ಲ ಎಲ್ಲಾರು. ಆಸ್ತಿ ಇರೋ ಆಸ್ತಿಗ ಬದಲೇದಾಗಿ ಆಸ್ತಿ ಇರೋ ಆಸ್ತಿ ಅಂತ ಪದಕ್ಕೆ ಅದು ಕನ್ನಡ ಅರ್ಥ ಸಂಸ್ಕೃತ ಪದ ಅದು. ಕನ್ನಡದ ಆಸ್ತಿ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ, ಅಲ್ಲಿಂದ ಶುರು ಮಾಡಿದ ತಪ್ಪ ಅರ್ಥ ಇದೆ. ಈಗ ಆಸ್ತಿಕ ಅಸ್ಥಿ ಆಸ್ತಿಕ ಬಂದಿದೆ, ಅದು ಅಸ್ಥಿ ಪದನೇ ಗೊತ್ತಿರೋ ನನಗೆ. ಆಸ್ತಿಕ ಅಂತ ಆಸ್ತಿನೇ ಪದ ಇಟ್ಕೊಂಡ್ಬಿಟ್ಟ. ಹೌದು, ಇವ ಡಿಕ್ಷನರಿ ತಪ್ಪಲ್ಲ, ಇವಂದೇ ತಪ್ಪ. ಈ ರೀತಿ ನೋಡಿಕೊಂಡ್ರೆ ಕೆಲವು ಸರ್ ಸರಿಯಾದ ಪದ ನೀವು ಡಿಕ್ಷನರಿ ಹೇಳುತ್ತೆ, ಕೆಲವು ಸರ್ ನೀವು ಸರ್ಚ್ ಮಾಡ್ತಾರೆ ಗೂಗಲ್ನಲ್ಲಿ ಕೊಟ್ಟರೆ ಚೆಕ್ ಅಂತ ಹೇಳ್ತಾರೆ, ಈ ಪದ ಸರಿ ಇಲ್ಲ ಅದು ಚೆಕ್ ಮಾಡು ಅಂತ ಹೇಳಿ. ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಇರುತ್ತೆ, ಕೊಟ್ಟಾಗ ಅದನ್ನು ನೀವು ಏನಾದ್ರು ಸಜೆಸ್ಟ್ ಮಾಡುತ್ತೆ ಕೆಲವು ಸಲ, ಇದು ಈ ಬಹುಶಃ ಹೀಗಿರ್ಬೋದು ಅಂತ ಕೇಳುತ್ತೆ. ಏನೋ ಕೇಳ್ತಿದ್ದೆಯಲ್ಲ ಹಾಗಲ್ಲ, ಹೀಗಿರಬೇಕು ನೋಡು ಅಂತ ಹೇಳುತ್ತೆ. ಆವಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಅಷ್ಟರ ಮಟ್ಟಿಗೆ ಅದು ಅಕ್ಯುರೇಸಿ ಮೇಂಟೈನ್ ಮಾಡಿದ. ಈ ಪದಗಳೆಲ್ಲ ಇವನಿಗೆ ಅರ್ಥ ಆಗಿಲ್ಲ, ಎಲ್ಲ ಹೇಳಬೇಕಾಗಿದೆ. ಯತ್ ಇಹ ಅಸ್ತಿ ತತ್ ಅನ್ಯತ್ರ, ಇಲ್ಲಿ ಏನಿದೆಯೋ ಅದೇ ಬೇರೆ ಕಡೆ ಇರೋದ್ರಿಂದ ಮಹಾಭಾರತ ಓದ್ಬಿಟ್ಟು ಏನು ಬಂದಾಗಾಯ್ತು. ಈಗ ಬೇರೆ ಯಾವುದೋ ರೀತಿ ಇಲ್ಲೇ ಇದ್ರೊಳಗೆ ಈಗ ಇದೆ. ಆದರೆ ಮಹಾಭಾರತದಲ್ಲಿ ಇಲ್ಲವೇ ಇಲ್ಲ ಏನು ಅಂದರೆ ಬೇರೆ ಹುಡುಕ್ಲೆ ಹೋಗಬೇಡಿ, ಇಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಇದು ಮಹಾಭಾರತದ ಪ್ರಶಂಸೆ. ಯದಿ ಈ ಮಾತನ್ನು ಅವ್ರು ಬೇರೆಯವರು ಹೇಳ್ತಾರೆ ತಮಾಷೆ ಅಂದರೆ, ನಾವು ಹೇಳೋದು ಅಷ್ಟೇ ಅಲ್ಲ, ಫಾರಿನರ್ಸ್ ಕೋಟ್ ಮಾಡ್ತಾರೆ ವಾಕ್ಯಗಳನ್ನೆಲ್ಲ. ಇಟ್ ಈಸ್ ಟ್ರೂ ಅಂತ ಹೇಳ್ತಾರೆ. ಆಶ್ಚರ್ಯ ಅಂದರೆ ಇದು ಸತ್ಯ. ಇದು ಮಹಾಭಾರತ ನಿಜವಾದ ಗ್ರೇಟೆಸ್ಟ್ ಎನ್ಸೈಕ್ಲೋಪೀಡಿಯ ಅಂದರೆ ಮಹಾಭಾರತ ಅಂತ ಹೇಳ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷ ನಾಳೆಗೆ ಸಂಬಂಧಪಟ್ಟಂತೆ ಬೇಕಾದ ವಿಷಯ ಎಲ್ಲ ಇದರೊಳಗಿದೆ. ಬೇರೆ ವಿಷಯ ಅಂದ್ರೆ ಬೇಕಿಲ್ಲ ಬೇಕಿಲ್ಲದ ವಿಷಯ ಅಂತ ಅರ್ಥ. ಇರಲೆವೆಂಟ್ ಅಂತ ಇರಲೇ ವಿಷಯ ಇಲ್ಲದೆ ಯಾಕೆ ಹಾಕ್ತಾರೆ. ಮತ್ತೆ ಕ್ರಿಕೆಟ್ ಮ್ಯಾಚಿನ ವಿಷಯ ಬಂದಿದೆ ಮಹಾಭಾರತದಲ್ಲಿ ಕೇಳಿದರೆ ಅದು ಯಾತಕ್ಕೆ ಉಪಯೋಗ ಇಲ್ಲ, ಮೋಕ್ಷಕ್ಕೆ ಉಪಯೋಗ ಇಲ್ಲ ಬಂದಿಲ್ಲ. ಮತ್ತು ಕೆಮಿಸ್ಟ್ರಿ ಎಲ್ಲ ವಿಷಯ ಇದೆ, ಫಿಸಿಕ್ಸ್ ವಿಷಯ ಬಂದಿಲ್ಲ, ಕೆಮಿಸ್ಟ್ರಿ ಬಗ್ಗೆ ನಾನು ಮಾತಾಡ್ತಿದ್ದೆ. ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳಿಗೆ ಸಂಬಂಧಪಟ್ಟ ವಿಚಾರ ಎಲ್ಲ ಬಂದಿರೋದ್ರಿಂದ ಬೇರೆ ಕಡೆ ಹೋಗೋ ನೆಸೆಸಿಟಿ ಇಲ್ಲ. ವಿರಾಟ್ ಇತ್ಯ ವಿರಾಟ್ ಉದ್ಯೋಗ ಸಾರವಾನ್ ನನ್ನ ವಾಕ್ಯ, ಅದಕ್ಕೆ ಅರ್ಥ ಇದೆ. ವಿರಾಟ ಇತ್ಯೇತತ್ ಪೂರ್ವೋತ್ತರ ವಾಕ್ಯಾನುಸಂಧಾನೇನ ಭಾರತಸ್ಯ ಕಲ್ಪತರುತಾಂ ಪ್ರತಿಪಾದಯತ್ ಭಾರತಸ್ಯ ಸರ್ವ ಪುರುಷಾರ್ಥ ಹೇತುತಾಂ ಗಮಯತೀತಿ. ಇದು ಮಹಾಭಾರತದ ವಾಕ್ಯ. ಅದು 18 ಪರ್ವಗಳಲ್ಲಿ ಯಾವ್ಯಾವ ಪರ್ವದ ಸ್ಥಾನ ಏನೇನು ಅಂತ ಹೇಳ್ತಾರೆ. 18 ಪರ್ವದಲ್ಲಿ ಕೆಲವು ಮೂಲ, ಕೆಲವು ರೆಂಬೆಗಳು, ಕೆಲವು ಎಲೆಗಳು, ಕೆಲವು ಸಾರ ಅಂತ ಹೇಳಿದ್ದಾರೆ. ವಿರಾಟ ಉದ್ಯೋಗ ಪರ್ವಗಳನ್ನ ಏನಂತ ಕರೆದ್ರು, ಸಾರ ಅಂತ ಕರೆದು ಅದಕ್ಕೆ ಹೇಳ್ತಾರೆ ಕಲ್ಪತರು ತಾಮ್. ಮಹಾಭಾರತ ಕಲ್ಪವೃಕ್ಷ ಇದ್ದ ಹಾಗೆ ಅದರಲ್ಲಿ ಯಾವ್ಯಾವುದರ ರೋಲ್ ಎಷ್ಟು ಅಂತ ಹೇಳಿದ್ದಾರೆ. ಇದರಿಂದ ಭಾರತಸ್ಯ ಸರ್ವ ಪುರುಷಾರ್ಥ ಹೇತು ತಾಮ್ ಗಮಯತಿ. ಕಲ್ಪವೃಕ್ಷ ಅಂತ ಕರೆದ ಮೇಲೆ ಕಲ್ಪವೃಕ್ಷದ ಕೆಪಾಸಿಟಿ ಏನು? ಕೇಳಿದ್ದೆಲ್ಲ ಕೊಡೋದು. ಸೊ ಮಹಾಭಾರತ ಕೇಳಿದ ಅರ್ಥ ಎಲ್ಲ ಕೊಡೋದು. ಅದು ಕೇಳಿದ ಪದಾರ್ಥ ಕೊಟ್ಟರೆ ಇದು ಈ ಅರ್ಥ ಕೊಡೋದು. ಅದಕ್ಕೆ ಕಲ್ಪವೃಕ್ಷ ಇದು ಕೊಟ್ಟು ಮಹಾಭಾರತ. ನಾವು ಆಚಾರ್ಯರ ಕಲ್ಪವೃಕ್ಷ, ವ್ಯಾಸರಾದ ಚಿಂತಾಮಣಿ ಹೀಗೆಲ್ಲ ಕರೆಯೋದಿಲ್ಲ. ಅದು ಜಯತೀರ್ಥ ವ್ಯಾಸರಾದ ಚಿಂತಾಮಣಿ, ಜಯತೀರ್ಥ ಕಾಮಧೇನು, ಶ್ರೀಮಧ್ವ ಕಲ್ಪವೃಕ್ಷಸ್ತು, ಜಯಾರ್ಯ ಕಾಮಸಂಸ್ಕೃತ, ಚಿಂತಾಮಣಿಸ್ತು ವ್ಯಾಸಾರ್ಯ ಅಂತ ಕರೆದ್ರೆ ಹಾಗೋ ಮಹಾಭಾರತ ಕಲ್ಪವೃಕ್ಷ. ಕೇಳಿದ ಅರ್ಥ ಯಾವ ಅರ್ಥ ಬೇಕಾದರೂ ಕೊಡುತ್ತೆ. ಒಳ್ಳೆ ಕಲ್ಪವೃಕ್ಷ ಕೆಟ್ಟದ್ದು ಕೊಡೋಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯದೇ ಕೊಡುತ್ತೆ. ಆದ್ದರಿಂದ ಮೋಕ್ಷಕ್ಕೆ ಉಪಯುಕ್ತವಾದ ಯಾವ ಅರ್ಥ ಬೇಕಾದರೂ ಮಹಾಭಾರತದಲ್ಲಿದೆ. ಇದು ಅದರ ಪಾಯಿಂಟ್. ಭಾವದೀಪ ಮುಂದೆ ಇತ್ತೇ ಸತ ಗವಯತಿ ಅರ್ಥಾದ್ಮೇಲೆ ಕೋಶ್ಯನ್ಯ ಇತಿ ಪುರಾಣ ವಾಕ್ಯ ಅನ್ಯಥಾನುಪಪತ್ಯ ಇತ್ಯುಕ್ತ ಕೀದೃಶಿ ಸಾ ಅನ್ಯಥಾನುಪಪತ್ತಿ ಇತ್ಯತಃ ಕಥಂಚ ಇತಿ. ಕೋಶ್ಯನ್ಯ ಇಲ್ಲಿದೆ. ಹಾ, ಕಥಶ್ಚ ಕಥಂಚ ಅನ್ಯಸ್ಯ ಕರ್ತುಂ ನ ಶಕ್ಯತೆ. ಅನ್ಯಸ್ಯ ಕರ್ತುಂ ಅನ್ನ ಪದ ಇದೆ. ಅನ್ಯಸ್ಯ ಕರ್ತುಂ ಅಂದ್ರೆ ಏನು? ಅನ್ಯೇನ ಕರ್ತುಂ ಅಂದ್ರೆ ಸರಿ, ಬೇರೆಯವರಿಂದ ಮಾಡಕ್ ಬರೋದಿಲ್ಲ ಅಂದ್ರೆ ಸರಿ. ಬೇರೆಯವರಿಗೆ ಬೇರೆಯವರ ಅನ್ಯಸ್ಯ ಅಂದ್ರೆ ಷಷ್ಠಿ ಅದು. ಅನ್ಯೇನ ಅಂದ್ರೆ ಬೇರೆಯವರಿಂದ, ಬೇರೆಯವರಿಂದ ಮಾಡಕ್ ಬರೋದಿಲ್ಲ ಅಂತ ಹೇಳೋದು ಬಿಟ್ಟುಬಿಟ್ಟು ಬೇರೆ ಯಾವ್ದಾರ ಮಾಡಕ್ ಬರೋದಿಲ್ಲ ಅಂದ್ರೆ ಏನು ಅನ್ವಯ ಮಾಡ್ತೀರಿ ಅಂತ ಕೇಳಿದ್ರೆ ಹೇಳ್ತಾರೆ. ಹಾಗಲ್ಲ ಅರ್ಥ. ಕೋಶ್ಯನ್ಯ ಇತಿ ಪುರಾಣ ವಾಕ್ಯ ಅನ್ಯಥಾನುಪಪತ್ಯ ಇತ್ಯುಕ್ತ. ಆ ವಾಕ್ಯ ಏನಂತಿದೆ? ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪರಂ ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಗ್ರಂಥವೇ. ವೇದವ್ಯಾಸ ದೇವರನ್ನ ಸಾಕ್ಷಾತ್ ನಾರಾಯಣ ಅಂತ ತಿಳ್ಕೊಳ್ಳಿ. ಅನ್ಯ ಬೇರೆಯವರು ಹೇಗೆ ಬರೀತಾರೆ ಅಂತ ಕೇಳಿದ್ರೆ ಅನ್ಯರು ಅಂದ್ರೆ ಏನು ಅದಕ್ಕೆ ಅರ್ಥ ಹೇಳ್ತಾರೆ. ಇತಿ ಪುರಾಣ ವಾಕ್ಯ ಅನ್ಯಥಾನುಪಪತ್ಯ ಇತ್ಯುಕ್ತಂ ಕೀದೃಶಿ ಸಾ ಅನ್ಯಥಾನುಪಪತ್ತಿ ಇತ್ಯತಃ ಕಥಂಚ ಇತಿ. ಏನು ಅನ್ಯಥಾನುಪಪತ್ತಿ ಅಂದರೆ, ಕಥಂಚ ಅನ್ಯಥಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ. ಎಂಥ ಸಾಮರ್ಥ್ಯ ಇಟ್ಟಿದ್ದಾರೆ ವೇದವ್ಯಾಸ ದೇವರು ಅಂದರೆ, ಆ ಮಹಾಭಾರತ ಶಬ್ದ ಅರ್ಥ ಕೇಳ್ತಿರ್ಲಿಕ್ಕೆ ಸರ್ವ ಪಾಪಕ್ಷಯ ಆಗಬೇಕಾದ್ರೆ ಅಂಥ ಗ್ರಂಥ ಬರೀಬೇಕಾದ್ರೆ ಯಾರಾಗಿರ್ಬೇಕು? ಸರ್ವ ಪಾಪಕ್ಷಯ ಮಾಡೋ ಶಕ್ತಿ ಇರೋ ದೇವರಿಗೊಂದೇ. ಇನ್ಯಾರಿಗೂ ಸರ್ವ ಪಾಪಕ್ಷಯ ಎಲ್ಲ ಲೋನು ವೇ ಮಾಡಕ್ಕೆ ಸಾಧ್ಯ ಇಲ್ಲ. ಕೆಲಕೇನು ಮಾಡ್ಬೋದು, ಎಲ್ಲ ವೇ ಮಾಡಬೇಕಾದ್ರೆ ಪರಮಾತ್ಮನೇ ಮಾತ್ರ ಸಾಧ್ಯ. ಅಂದಮೇಲೆ ಮಹಾಭಾರತ ಈ ಮಾತನ್ನ ತಾವು ಬರೆದ ಮಹಾಭಾರತ ಶಬ್ದಕ್ಕೆ ಎಷ್ಟು ಅರ್ಥ ಇಡಬೇಕಾದ್ರೆ ಅದೇನಾಗಿರಬೇಕು? ಸರ್ವ ಪಾಪಕ್ಷಯ ಮಾಡೋ ದೇವರಾಗಿರಬೇಕು. ಉಳಿದವರು ಅನ್ಯ ಇಲ್ಲ, ಅದನ್ನ ಮಾಡಕ್ ಬರೋದಿಲ್ಲ, ಅಷ್ಟೇ ಅರ್ಥ. ಅರ್ಥವಾದ ಅಲ್ಲ ಅಂತ ಇಷ್ಟ ಹೇಳ್ತಿರೋದು. ಈಗ ಅರ್ಥವಾದ ಆಗಿದ್ದರೆ ಬರೀ ಪ್ರಶಂಸೆಯಿಂದ ಕೈಬಿಟ್ಬಿಡ್ಬೋದು. ಇದು ಅರ್ಥವಾದ ಅಲ್ಲ, ಏನಿದು ಫ್ಯಾಕ್ಟ್ ಅಂತ ಸತ್ಯವನ್ನೇ ಹೇಳ್ತಿದ್ದಾರೆ. ಇಷ್ಟು ಡಿಟೇಲ್ ಆಗಿ ಹೇಳಿದ್ರು ಆಯ್ತು ಅಂತ ಹೇಳಿದ್ರಲ್ಲ. ಈಗಾಗಲೇ ಮೋಕ್ಷ ಆಗುತ್ತೆ ಅಂದ್ರೆ ಸರ್ವ ಪಾಪಕ್ಷಯ ಆಯ್ತಲ್ಲ, ಕಷ್ಟ ಆಗಲಿ ಕಷ್ಟ ಆಗುತ್ತೆ ಅಂತ ಹೇಳಲಿಲ್ಲ. ಮುಂದಾಗೋದು ಗ್ಯಾರಂಟಿ ಅವ, ಅದೆಲ್ಲ ಮುಗಿದೋಯ್ತದು, ಮುಂದೆ ಹಾಗೆ ಆಗುತ್ತೆ ಗ್ಯಾರಂಟಿ. ಅಪರೋಕ್ಷ ಜ್ಞಾನ ಆದ್ಮೇಲೆ ಪ್ರಾರಬ್ಧ ಎಷ್ಟೇ ಇದ್ರು ಕೂಡ ಅದು ಹೋಗೋದು ಗ್ಯಾರಂಟಿ, ಮೋಕ್ಷ ಆಗೋದು ಗ್ಯಾರಂಟಿ. ಅಂದ್ಮೇಲೆ ಆಯ್ತು ಅಂತ ಅರ್ಥ. ಒಬ್ಬ ಬುದ್ಧಿವಂತ ಸೀಟ್ ಸಿಕ್ತು ಅಂತ ತಿಳ್ಕ, ಮೆಡಿಕಲ್ ಸೀಟ್ ಇಂಜಿನಿಯರ್ ಸಿಕ್ತು, ಅವ್ನು ಇಂಜಿನಿಯರ್ ಕರೆದೇ ಬಿಡ್ತಾರ ಅವ್ರು. ಯಾಕೆ ಅಂದ್ರೆ ಅವ್ರು ಪಾಸ್ ಆಗೋದು ಗ್ಯಾರಂಟಿ ಅಂತ ಅರ್ಥ. ಕೆಲವು ಇರ್ತಾರೆ ಹಾಗೂ ಜಸ್ಟ್ ಪಾಸ್ ಆಗಿ ಏನೋ ಸೇರಿರ್ತಾನೆ, ಇವ್ನು ಮುಗಿಸೋರಿಗೆ ಗ್ಯಾರಂಟಿ ಇಲ್ಲ ಪುಣ್ಯಾತ್ಮ ಅಂತ ಹೇಳ್ತಿರ್ತಾನೆ. ಇವನ್ ಹಾಗಲ್ಲ, ಇವ್ನು ಸಿಕ್ಕಿದೆ ಇಷ್ಟಪಟ್ಟು ತಗೊಂಡಿದ್ದಾನೆ, ಎಲ್ಲಾದ್ರೂ ಥ್ರೋಔಟ್ ರ್ಯಾಂಕ್ ಇದ್ದಾನೆ, ಭಾರಿ ಬಾಧಕ ಏನಾದ್ರು ಬರದೆ ಹೋದ್ರೆ ಹಾಗೆ ಆಗ್ತಾನೆ. ಆದ್ರೆ ಇಲ್ಲಿ ಮಾತ್ರ ಹಾಗಲ್ಲ, ಗ್ಯಾರಂಟಿ ಇದು ಮಾಡಿಸೇ ಕೊಡುತ್ತೆ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಮಾಡಿಸೇ ಕೊಡುತ್ತೆ ಅಂತ ಮಹಾಭಾರತ ಏನ್ ಮಾಡುತ್ತೆ? ಅಪರೋಕ್ಷ ಜ್ಞಾನ ಮಾಡಿಸೇ ಕೊಡೋದ್ರಿಂದ ಮೋಕ್ಷ ಹಾಗೆ ಆಗುತ್ತೆ ಅಂತ ಅರ್ಥ ಆಯ್ತಾ. ಅನ್ಯಸ್ಯ ಕರ್ತುಂ ಇತಿ ಸೂರ್ಯಸ್ಯ ಉದಯತೋ ಹೋ ಅನ್ಯಥಾ ಇತಿ ಚ ವರ್ತತೆ ಕೀದೃಶಂ ಸಾ ಅನ್ಯಥಾನುಪ ಕೀದೃಶಿ ಸಾ ಅನ್ಯಥಾನುಪತ್ತಿ ಇತ್ಯತಃ ಕಥಂಚೇತಿ. ಅನ್ಯಥಾ ಇತಿ ಚ ವರ್ತತೆ ಅನ್ಯಸ್ಯ ಇತಿ ಯತ್ತೇನ ತೃತೀಯಾರ್ಥಂ ತೃತೀಯಾರ್ಥೇ ಷಷ್ಠಿ. ಅನ್ಯಸ್ಯ ಅಂತ ಇದ್ರೂ ಕೂಡ ಅದಕ್ಕೆ ಏನಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಅನ್ಯೇನ ಅಂತಾನೆ ಅರ್ಥ ಮಾಡ್ಕೋಬೇಕು. ತೃತೀಯ ಅಂದ್ರೆ ಅನ್ಯೇನ, ಅನ್ಯಸ್ಯಕ್ಕೆ ಅನ್ಯೇನ ಅಂತ ಅರ್ಥ. ಯದ್ವಾ ಕರ್ತುಂ ಇತಿ ಕೃದ್ಯೋಗೆ ಕರ್ತರಿ ನಲೋಕಾವೇ ಇತಿ ಪ್ರತಿಷೇಧಶ್ಚ ನಯ ನಿರ್ದಿಷ್ಟ ಅನಿತ್ಯಂ ಇತ್ಯ ಅನಿತ್ಯ ಅತಏವ ತೋಸುನ್ ಕಸುನೋಹ ಯೋಗೇ ಷಷ್ಠಿ ದೃಶ್ಯತೆ ಸೂರ್ಯಸ್ಯ ಉದಯತೋಹ ಕ್ರೂರಸ್ಯ ವಿಸ್ಪೃಹ ಇತಿ. ಆಚಾರ್ಯ ಯಾತಕ್ಕಾಗಿ ಉಪಯೋಗಿಸಿದ್ರು ಅನ್ಯಸ್ಯ ಅಂತ ಕೇಳಿದರೆ ಮುಂದಿದೆ ಕೆಲವು ನಲೋಕಾವ್ಯ ಏನಿಷ್ಠ ಇತ್ತ ಸೂತ್ರಗಳಿಂದ ಅಲ್ಲಿ ಮುಂದೆ ನಿಷ್ಠಾ ಪ್ರತ್ಯಯ ಬಂದಾಗ ಏನು ಉಪಯೋಗಿಸ್ಬೇಕಲ್ಲಿ ಷಷ್ಠಿ ಉಪಯೋಗಿಸ್ಬೇಕು ಅಂತ ನಿಯಮ ಅದಕ್ಕೆ ಉಪಯೋಗಿಸಿದೆ. ಅರ್ಥ ಮಾತ್ರ ಏನದು ತೃತೀಯ ಅರ್ಥ ಆ ರೀತಿ ಹೇಳಿದ್ರೆ ಸಮಸ್ಯೆನೇ ಇಲ್ಲ. ಸೊ ವ್ಯಾಕರಣ ಸ್ಯಾಟಿಸ್ಫೈ ಮಾಡೋ ದೃಷ್ಟಿಯಿಂದ ಆಚಾರ್ಯ ಹೇಳಿದ್ದಾರೆ. ಇದು ಆ ರೀತಿ ಪ್ರಯೋಗ ಇದೆ ವೇದಗಳಲ್ಲಿ. ಕ್ರೂರಸ್ಯ ಉದಯತೋಹೋ ಸೂರ್ಯನ ಬರಲಿಲ್ಲ, ಸೂರ್ಯಸ್ಯ ಉದಯತೋಹೋ ಅಂತ ಬಂತು. ಅದೇ ರೀತಿ ಕ್ರೂರಸ್ಯ ವಿಶ್ರೂಪ ಅಂತ ಬಂತು ವೇದ ವಾಕ್ಯಗಳಲ್ಲಿ. ಕ್ರೂರೇಣ ಬಂದು ಕ್ರೂರಸ್ಯ ಬಂತು. ಸೂರ್ಯನ ಬದಲು ಸೂರ್ಯಸ್ಯ ಬಂತು, ಅದಕ್ಕೆ ಅನ್ಯನ ಬದಲು ಅನ್ಯಸ್ಯ ಬಂತು. ಮಹಾಭಾರತಾದಿಗಳು ಮತ್ತು ಮಹರ್ಷಾದಿಗಳು ಎಂಥ ಗ್ರಂಥಗಳವೋ ವೇದಕ್ಕೆ ಸಮನಾದ ಗ್ರಂಥಗಳಾದ್ದರಿಂದ ಆ ಕ್ಯಾಲಿಬರಲ್ಲಿ ಉಪಯೋಗಿಸಬಾರ್ದು. ಉದರ ಉಪಯೋಗಿಸ್ಬಾರ್ದು, ಆ ರೀತಿ ಯಾರು ಉಪಯೋಗಿಸ್ಬೇಕು ಅದನ್ನು, ಆ ಹಂತದವ್ರು ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಆಫೀಸ್ಗಳಲ್ಲಿ ಹೆಡ್ಡು ಗ್ರೀನಿಂಗ್ ಕೆಲಸ ಏನು ಮಾಡ್ತಾರೆ, ಸಾಮಾನ್ಯ ಗ್ರೀನ್ ಉಪಯೋಗ. ಉಳಿದವರೆಲ್ಲ ಗ್ರೀನ್ ಮಾಡಕ್ಕೆ ಮಾಡ್ಕೊಡೋದು, ಯಾರು ಮಾಡ್ಬೇಕು ಅದನ್ನ, ಚೀಫ್ ಇದ್ರು ಮಾಡ್ಬೇಕು. ಯಾಕೆಂದ್ರೆ ಜಸ್ಟ್ ಡಿಸ್ಟಿಂಗ್ವಿಶ್ ಆಗಬೇಕು, ತಕ್ಷಣ ಅರ್ಥ ಆಗ್ಬೇಕು. ಉಳಿದವ್ರು ಉಪಯೋಗಿಸಿದ್ರೆ ತಪ್ಪದು. ಅದೇ ರೀತಿನೇ ಭಾಷ್ಯಕಾರರು ಉಪಯೋಗಿಸೋ ಶೈಲಿ ಬೇರೆ ಇರುತ್ತೆ, ಅವರು ಉಪಯೋಗಿಸಿದ್ದಾರೆ. ಆ ರೀತಿ ಉಳಿದವ್ರು ಮಾಡಬಾರ್ದು, ಅವ್ರು ಮಾತ್ರ ಹಾಗೆ ಮಾಡ್ಬೇಕು, ತಪ್ಪಲ್ಲ. ಇವರು ರೆಗ್ಯುಲೇಟ್ ಟೈಮ್ ಶುರು ಮಾಡಿರ್ಬೇಕು, ಗ್ರೀನ್ ಉಪಯೋಗಿಸ್ಬಿಟ್ಟು ಸ್ವಲ್ಪ ಇಟ್ಟು ಆಗತ್ತ ಏನ. ಇವೆಲ್ಲ ಪ್ರಾಣಿ ಸೂತ್ರಗಳು. ನಾವು ತೃತೀಯಾರ್ಥ ಶಕ್ತಿ ಎಂಬ ಸೂತ್ರ ಅಲ್ಲ, ಅದು ವಿವರಣೆ ಅದು, ಗೊತ್ತಾಯ್ತಾ. ಇದು ಸೂತ್ರ ನಲೋ ಕಾವ್ಯ ನಿಷ್ಠ ಅಂಬೋದು, ನಯ ನಿರ್ದಿಷ್ಟ ಮನಿತ್ಯಂ ಅನ್ನೋದು ಇದು ಕಾರಕ, ಇದು ವಾರ್ತಿಕ. ಇದು ಸೂತ್ರ, ಸೂತ್ರಕ್ಕೆ ಎಕ್ಸ್ಪ್ಲನೇಷನ್ ಬಂದು ಸೂತ್ರ ಅಲ್ಲಿ ಕ್ರಮ ಬೇರೆ. ನಮ್ಮಲ್ಲಿ ಸೂತ್ರ ಭಾಷ್ಯ ಟೀಕಾ ಟಿಪ್ಪಣಿ ಅಂತ ಕರೆಯ ಹಾಗೆ ಅಲ್ಲಿ ಸೂತ್ರ ಭಾಷ್ಯ ವಾರ್ತಿಕ ಅಂತ ಕರೀತಾರೆ. ವಾರ್ತಿಕ ಅಂದ್ರೆ ಏನು, ಉಕ್ತಾನುಕ್ತ ದುರುಕ್ತಾನ ಚಿಂತಾ ಯತ್ರ ಪ್ರವರ್ತತೆ ತಮ್ ಗ್ರಂಥಂ ವಾರ್ತಿಕಂ ಪ್ರಾಹುಹು ವಾರ್ತಿಕ ಜ್ಞಾ ವಿಶೇಷತಃ. ಒಂದು ಡೆಫಿನೇಷನ್ ಅದಕ್ಕೆ ಅಂದ್ರೆ, ಹಿಂದವ್ರು ಹೇಳಿದ್ದನ್ನ ತಪ್ಪು ಸರಿ ಸರಿ ಮಾಡೋದು ಅಂತ ಅರ್ಥ. ಅರ್ಥ ಆಯ್ತಾ ನಿಮಗೆ? ತಪ್ಪು ಸರಿ ಸರಿ ಮಾಡೋದು ಏನರ್ಥ? ಸೂತ್ರದಲ್ಲೂ ತಪ್ಪು ಹೇಳಿರ್ಬಹುದು, ಭಾಷೆದಲ್ಲೂ ತಪ್ಪಿರಬಹುದು, ವಾರ್ತಿಕ ಸರಿ ಮಾಡುತ್ತೆ ಅಂತ ಅರ್ಥ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ, ವೇದಾಂತದಲ್ಲಿ ಹಾಗೆಲ್ಲ ಪ್ರಶ್ನೆ ಇಲ್ಲ. ವೇದಾಂತದಲ್ಲಿ ಏನಿರುತ್ತೆ ಯಾವಾಗಲೂ, ತಪ್ಪಿದ್ರೆ ವೇದಾಂತನೇ ಅಲ್ಲ. ಸೊ ವ್ಯಾಕರಣದಲ್ಲಿ ಹೆಚ್ಚು ಕಡಿಮೆ ಆಗಬಹುದು, ಶಾಸ್ತ್ರದಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಆ ಥರ ಹಾಗೆ ನಮ್ಮಲ್ಲಿ ವಾರ್ತಿಕದ ಕಾನ್ಸೆಪ್ಟ್ ಬರಲಿಲ್ಲ, ವಾರ್ತಿಕದ ಕಾನ್ಸೆಪ್ಟ್ ಅವರಲ್ಲಿದೆ. ಅಂದ್ರೆ ಸೂತ್ರದಲ್ಲಿ ಏನೋ ಹೇಳಿರ್ತಾರೆ, ಭಾಷೆ ಇನ್ನೊಂದು ಅರ್ಥ ಹೇಳಿರ್ತಾರೆ, ತಗೊಂಡ್ಬಿಟ್ಟು ಎರಡರ ಬೇರೆ ಇವೆಲ್ಲ ಸರಿಯಲ್ಲ, ಇನ್ನೊಂದು ಅರ್ಥ ಹೀಗೆ ಹೇಳಬೇಕಾಗಿತ್ತು, ಅದು ಹೀಗೆ ತಿಳ್ಕೊಳ್ಳಿ ಅಂತೇಳಿ ಆ್ಯಡ್ ಮಾಡ್ಬಿಡ್ತಾನ. ಯಾವ ರೀತಿ ಅದು ತಪ್ಪು ಅಂತ ಹೇಳಿ ಆ್ಯಡ್ ಮಾಡ್ಬಿಡ್ತಾ, ಅದು ದುರುಕ್ತ ಅಂತ ಕರೀತಾ. ಉಕ್ತ ಅನುಕ್ತ ದುರುಕ್ತ, ಉಕ್ತ ಕರೆಕ್ಟ್ ಹೇಳಿದ್ದೇನೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಅನುಕ್ತ ಹೇಳಿದ್ದೇನೆ ಹೇಳ್ತಾನೆ ಕರೆಕ್ಟ್, ದುರುಕ್ತ ತಪ್ಪಾಗಿ ಹೇಳಿದ್ರೆ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ. ಆ ರೀತಿ ತಪ್ಪಾಗಿ ಸರಿ ಮಾಡ್ತಾರೆ ಅಂದ್ರೆ ವೇದವ್ಯಾಸರೇ ತಪ್ಪು ಬರೀತಾರೆ, ವೇದಗಳು ತಪ್ಪು ಹೇಳುತ್ತೆ, ಈ ಥರ ಅರ್ಥ ಆಗಿಬಿಡುತ್ತೆ. ಆ ಥರ ಹೇಳಬಾರ್ದು. ಅಂದ್ರೆ ವ್ಯಾಕರಣದಲ್ಲಿ ಭಾಷ್ಯ ಸೂತ್ರದಲ್ಲಿ ಏನೋ ಬಂದಿದೆ, ಭಾಷೆಯಲ್ಲಿ ಏನೋ ಬಂದಿದೆ, ವಾರ್ತಿಕದಲ್ಲಿ ಬಂದಿದೆ. ವಾರ್ತಿಕದಲ್ಲಿ ಬಂದ್ರೆ ಫೈನಲ್, ಅರ್ಥ ಆಯ್ತಾ ನಿಮಗೆ? ವಾರ್ತಿಕ ಫೈನಲ್ ಅವರಿಗೆ, ನಮ್ಮಲ್ಲಿ ಹಾಗಲ್ಲ. ಸೂತ್ರ ಫೈನಲ್ ಉಲ್ಟಾ ಬರ್ತಾ ಇದೆ. ಅದಕ್ಕೆ ನಾವು ಪಾಣಿನಿ ಸೂತ್ರ ಪ್ರಕಾರ ಶಾಸ್ತ್ರ ಓದಬಾರ್ದು. ಏನ ಅವ್ರ ಪ್ರಕಾರ, ಹೌದು ಅವ್ರ ಪ್ರಕಾರ. ಅಲ್ಲಿ ಕಾರಣ ಇಷ್ಟೇ, ವ್ಯಾಕರಣ ಎಲ್ಲ ಯಾವ್ದನ್ನೇ ಬರುತ್ತೆ, ಪ್ರಯೋಗನ ಆಚರಿಸಿ ಬರುತ್ತೆ, ನಾವು ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ವಿಷಯಗಳು ಹಾಗೆ ಇಲ್ದೆ ಹೋಗಿಬಿಟ್ಟಾಗ ದುರುಕ್ತ ಅಂತ ಆಗಲ್ಲ. ಈಗ ಹೇಳ್ಬೇಕಾಯ್ತು, ತಪ್ಪು ಹೇಳಿದ್ದಾರೆ, ಈಗ ಹೇಳ್ಬೇಕಾಗಿತ್ತು ಅಂತ ಪ್ರಯೋಗ ಗಮನಿಸಿಲ್ಲ ಅಂತ. ಅವರೆಲ್ಲ ಯಾರವರು? ಮನುಷ್ಯರಾದ್ರಿಂದ ಕರೆಕ್ಷನ್ ಮಾಡಕ್ ಬರೋದು. ಇವತ್ತು ಗೌರ್ಮೆಂಟ್ ಅಮೆಂಡ್ ಮಾಡೋದಿಲ್ಲ, ಅಮೆಂಡ್ಮೆಂಟ್ ಬಂದಿಲ್ಲ. ಈಗ ಗೌರ್ಮೆಂಟೇ ಅದು ಅಮೆಂಡ್ ಮಾಡುತ್ತೆ, ಆದರೆ ಪರಮಾತ್ಮ ಗೌರ್ಮೆಂಟ್ ಅಮೆಂಡ್ ಮಾಡೋದಿಲ್ಲ. ಯಾತಕ್ಕೆ? ಇವರು ತಿಳುವಳಿಕೆ ಇದ್ದವರೆಲ್ಲ ಸೇರಿ ಒಂದು ಮಾಡಿರೋದು, ಪರಮಾತ್ಮ ತಿಳುವಳಿಕೆ ಅದು ಒಬ್ಬನೇ ಮಾಡಿರೋದು. ಅವಾಗ ಏನಾಗೋದಿಲ್ಲ, ಅದು ಬದಲಾಗೋದಿಲ್ಲ. ತಿಳುವಳಿಕೆ ಅದು ಸಾವಿರದಾರೆ ಮಾಡಿದ್ರು ಚೇಂಜ್ ಆಗ್ಬೋದು, ತಿಳುವಳಿಕೆ ಅಂದ್ರೆ ಒಬ್ಬರು ಮಾಡಿದ್ರೆ ಚೇಂಜ್ ಆಗೋದಿಲ್ಲ. ಅದಕ್ಕೆ ನಮ್ಮ ಲೌಕಿಕ ನ್ಯಾಯ ನೀತಿಗಳನ್ನು ಅಧ್ಯಾತ್ಮಕ್ಕೆ ಹೋಲಿಸ್ಬಾರ್ದು, ಅದೇ ರೀತಿ ಲೌಕಿಕ ಭಾಷೆಯನ್ನು ಶಾಸ್ತ್ರ ಭಾಷೆಗೆ ಹೋಲಿಸ್ಬಾರ್ದು. ಆ ರೀತಿಯಾಗಿದೆ ಅಂತ ಅರ್ಥ ಕೊಟ್ಟರು. ಕೋಶ್ಯನ್ಯ ಇತಿ ವಾಕ್ಯ ಏನ ಒಂದೇ ಇರುತ್ತೆ, ಎಂದು ವಿರೋಧ ಬರೋದಿಲ್ಲ, ಎಂದು ವಿರೋಧ ಬರೋದಿಲ್ಲ. ಈ ರೀತಿ ಅಕಸ್ಮಾತ್ ಹೀಗೆ ಇಟ್ಕೋಬೋಣಪ್ಪ, ಈ ಚಾನ್ ಸುಮ್ಮನೆ ಆತ ಪ್ರಸಂಗ ಬಂದಿಲ್ಲ. ಎಕ್ಸಾಂಪಲ್ಗೆ ಸೂತ್ರ ಹೊಂದಿದೆ, ಭಾಷ್ಯ ಹೊಂದಿದೆ, ಟೀಕಾ ಹೊಂದಿದೆ, ಟಿಪ್ಪಣಿ ಹೊಂದಿದೆ. ಟಿಪ್ಪಣಿ ಯಾವುದಕ್ಕೆ ಟ್ಯಾಲಿ ಆಗ್ತಾ ಇಲ್ಲ, ಸೂತ್ರಕ್ಕೆ ಹೊಂದಾಣಿಕೆ ಆಗ್ತಾರೆ, ಭಾಷೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ, ಟಿಪ್ಪಣಿ ಸರಿ ಇಲ್ಲ ಅಂತ ಹೇಳಬೇಕೆ ಹೊರತು ಬೇರೆ ಸರಿ ಇಲ್ಲ ಅಂದ್ಬಾರ್ದು. ಇಲ್ಲಿ ವಾರ್ತಿಕ ಆಗಲ್ಲ, ಇದೇ ಸರಿ ಬೇರೆಯಿಂದ ಸರಿ ಇಲ್ಲ ಅಂತ ಹೇಳಬೇಕು ವ್ಯಾಕರಣದ ಪದ್ಯ. ಹಾಂ, ಅದು ಬೇರೆ, ಅದೆಷ್ಟ್ ಬಂದವ್ರು ಪ್ರಶ್ನೆ ಅದು ಬೇರೆ. ಅದಕ್ಕೆ ಸ್ವತಃ ಪ್ರಾಮಾಣ್ಯಂ ಸ್ವತಃ ಅಂತೇಳಿ, ಸುಮ್ಮನೆ ತಪ್ಪು ಅಂತ ಹೇಳಿದ್ರೆ ಬೇರೆ ಇಲ್ಲ. ಮಾತಿ ಮಾತು ವಾದ ಮಾಡ್ತಾರೆ ಅಂದ್ರೆ ಉತ್ತರ ಅಲ್ಲ ಅದು. ಈಗ ಕೋರ್ಟಲ್ಲಿ ರಿಜೆಕ್ಷನ್ ಬರೆಯುವ ವಾದ ಮಾಡ್ತಾನೆ ಇರ್ತಾರೆ, ಅದು ಸಿದ್ಧಾಂತ ಅಲ್ಲ. ಜಡ್ಜ್ಮೆಂಟ್ ಬಂದೇನೆ ಮುಗಿತು, ಅದು ಸೂತ್ರ ಮತ್ತು ಜಡ್ಜ್ಮೆಂಟ್ ಅದು. ಆ ರೀತಿ ವಾದ ಮಾಡೋ ಚಾನ್ಸ್, ಅದು ವಿರುದ್ಧ ಮಾಡಿದ್ರೆ ಹೋಯ್ತು ಅಂತಾನೆ ಅರ್ಥ. ಸೂತ್ರಕ್ಕೆ ವಿರುದ್ಧ ಯಾರಾದ್ರೂ ಬರೆದ್ರೆ ಮತ್ತೆ ಆರ್ಗ್ಯುಮೆಂಟ್ ಪ್ರಶ್ನೆ ಇಲ್ಲ, ಇವನು ಇವನೇ ಹೇಳೋದು ತಪ್ಪು ಅಂತ. ಅರ್ಥ ಆಯ್ತಾ? ಈಗ ಸೊ ಅರ್ಥಾಂತರ ಬೇರೆ, ಅಗೇನೆಸ್ಟ್ ಬೇರೆ. ಬೇರೆ ಅರ್ಥ ಹೇಳಿದ್ರೆ ಅಗೇನೆಸ್ಟ್, ಬೇರೆ ಅರ್ಥ ಹೊಸ ಅರ್ಥ ಹೇಳಿದ್ರೆ ಓಕೆ, ನೀವು ವಿರುದ್ಧ ಅರ್ಥ ಹೇಳಿದ್ರೆ ಬಿಟ್ಬಿಡ್ತಾರೆ, ಒಪ್ಪಾರ್ದು ಯಾವಾಗಲೂ. ಅದಕ್ಕೆ ನಮ್ಮಲ್ಲಿ ಯಾವಾಗ ದೊಡ್ಡವ್ರ ಮಾತನ್ನ ಪ್ರೂವ್ ಕೋಟ್ ಮಾಡ್ತಾ ಹೋಗ್ತಾ, ಅವ್ರು ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳ್ತಾ ಅವ್ರ ಮಾತು ಯಾವಾಗಲೂ ಒಪ್ಪಬೇಕು ಅಂತ ಅರ್ಥ. ಇದೆಲ್ಲ ಕೋರ್ಟ್ ಪ್ರೊಸೀಜರ್ ಇದು. ಹಿಂದಿನ ಕೋರ್ಟ್ ಮಾಡೋದೆಲ್ಲ ಕೂಡ ಯಾವ ಪದ್ಧತಿ? ಅದು ಶಿಕ್ಷೆ ಕೊಟ್ಟರು ಕೂಡ ಸುಮ್ಮ ಸುಮ್ಮನೆ ಕೊಡಾಗಿಲ್ಲ, ಅಲ್ಲ ಕೋರ್ಟ್ ಮಾಡೋ ಪಿನಲ್ ಕೋರ್ಟ್ ಶಿಕ್ಷೆ ಕೊಟ್ಟರೆ ಪಿನಲ್ ಕೋರ್ಟ್ಗೆಲ್ಲ ಕೋರ್ಟ್ ಮಾಡಬೇಕು. ಅದೇ ಅದನ್ನ ಅಕಾರ್ಡೆನ್ಸ್ ವಿತ್ ಅಂತ ಕೊಡ್ತಿದ್ದೀವಿ ಅಂತ ಹೇಳಬೇಕು. ಸುಮ್ಮನೆ ಏನೋ ಕೊಟ್ಟ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಎಲ್ಲ ಕೋರ್ಟ್ ಮಾಡ್ತಾ ಹೋಗ್ತಾರೆ ಆಚಾರ್ಯ. ಮುಂದೆ ಕೋಶ್ಯನ್ಯ ಅಲ್ಲಿ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾತ್ರೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಬುಧ್ಯಂತಿ ಯಂ ಸೂರಯಃ.